ಆ ಸುಟ್ಟೋಗಿದ್ದರು ನಿಜವಾದ ಸೀತೆ ಅಲ್ಲ, ಮಾಯಾ ಸೀತೆ, ಬಂದಿದ್ದು ನಿಜವಾದ ಸೀತೆ. ಅದೆಲ್ಲ ಹೇಳಿ ಆಗಿದೆ ಈಗಾಗಲೇ. ಸನ್ನಿಧಾನಕ್ಕೆ ವೇದವತಿ ಅಂತ ಹೇಳಿ, ಸೀತಾ ಸನ್ನಿಧಾನ ಇತ್ತಲ್ಲ ಅದಕ್ಕೆ ವೇದವತಿ ಅಂತ ಹೇಳಿದ್ರು. ವ್ಯಕ್ತಿ ಬೇರೆ ವ್ಯಕ್ತಿ ಅಲ್ಲ, ಅವರೇನೆ ಸೀತಾದೇವಿನೇ. ನಾನು ಮಹಾಲಕ್ಷ್ಮೀ ಶ್ರೀಹಿ ಭೂ ದುರ್ಗಾ ಇತಿ ಭಿನ್ನ ಇತಿ ಉಕ್ತಂ ಭೂಶ್ಚಾ. ಇಲ್ಲಿ ಏನು ಹೇಳಿದ್ರಿ, ಮಹಾಲಕ್ಷ್ಮಿ ಶ್ರೀ ಭೂ ದುರ್ಗಾ ಅಂತ ಹೇಳಿದ್ರಿ. ಆದರೆ ಭುವ ಗೌರ್ಭೂತ್ವ ಶ್ರೀಮುಖಿ, ಆ ಭೂಮಿ ಆದರೆ ಕೃಷ್ಣಾವತಾರಕ್ಕಿಂತ ಮುಂಚೆ ಭಾಗವತ ಹೇಳುತ್ತೆ, ಗೋಪಾಲಿ ಅಳುತ್ತಾ ಕಣ್ಣ ನೀರು ಸುರಿಸ್ತಾ ದೇವರನ್ನು ಕೇಳಕ್ಕೆ ಹೋಯಿತು ಅಂತೇಳಿ. ಅಲ್ಲಿ ಸೀತಾ ದುಃಖ, ಇಲ್ಲಿ ಗೋ ದುಃಖ, ಭೂ ದುಃಖ. ನಿಜವಾದ ಭೂದೇವಿ ಎಲ್ಲ ಒಣಗಿರ್ತಕ್ಕಂಥ ಸನ್ನಿಧಾನನೇ ಹೊರತು ಹೊರಗಿರೋದು ಈ ಭೂದೇವಿ. ಪಂಚಭೂತಾವರ ಅಂತ ಹೇಳಿದ್ದಾರೆ, ತುಂಬ ಕೆಳಗಿರತಕ್ಕಂಥ ಭೂದೇವಿ ಆಕೆ ದುಃಖಪಟ್ಟಲೆ ಹೊರತು ನಿಜವಾದ ಭೂದೇವಿ ಮಹಾಲಕ್ಷ್ಮಿ ಅಲ್ಲ. ಇತಿ ದುಃಖಂ ಪ್ರತೀಯತೆ ತತ್ ಕಥಮೇತತ್ಯತಃ ನ ಚೇತಿ. ಅದಕ್ಕೂ ಉತ್ತರ, ಇಯಂ ಭೂತಾಭಿಮಾನಿನಿ ಪ್ರಸಿದ್ಧಾ ಭೂಹು ಭಗವತಿಯ ರೂಪಂ ನಾಭವತಿ. ಇದು ಪಂಚಭೂತ ಅಭಿಮಾನಿ ದೇವತೆ ಆಗಿರುತ್ತ, ನಿಜವಾದ ಭೂದೇವಿ ಅಲ್ಲ ಈ ಭೂದೇವಿ, ಸೀತಾ ಭೂದೇವಿ ಅಲ್ಲ. ಕಿಂತು ಇಯಂ ಅನ್ಯೈವ ಕುತಃ ಇತ್ಯತಃ ತಥಾ ಚೈತಿ. ಯಾತಕ್ಕೆ ಅಂತ ಕೇಳಿದರೆ ಸ್ಪಷ್ಟವಾದ ಮಾತಿದೆ, ಅದಕ್ಕೊಂದು ಮತ್ತೆ ಆಧಾರ. ಮಹಾಲಕ್ಷ್ಮೀ ರೂಪಂ ಭೂಹು ಅನ್ಯಾ ಇಯಂ ಪ್ರಸಿದ್ಧ ತಸ್ಯ ತಸ್ಯಾಹ ಛಾಯಾ ಪ್ರತಿಮಾ ಅನ್ಯಾ ಭೂಹು ಭೂರಿಯಂ ತಸ್ಯ ಛಾಯಾ. ಈ ಭೂಮಿ ಬೇರೆ ಆ ಭೂಮಿ ಬೇರೆ ಅಂತ ಹೇಳಿದರು. ತಸ್ಯ ತಸ್ಯಾಹ ಛಾಯಾ ಪ್ರತಿಮಾ. ನಾನು ರಾವಣಹರಣಾಧಿಕಂ ಭವತು ಮಾಯಾ ಸೀತಾಯಾಹ ವಾಲ್ಮೀಕಿ ದಾಸ್ಯಂ ತಾವತ್ ಮತ್ಸ್ಯಪುರಾಣೇ ಸಾಕ್ಷಾತ್ ಸೀತಾಯ ಇವ ಉಕ್ತಂ ದಾಸ್ಯೇ ಚ ದುಃಖಂ ಅವರ್ಜನೀಯಂ ಇತ್ಯಾಶಂಕಾಂ ಪ್ರಮಾಣಪೂರ್ವಕಂ ಅಪಾಕರೋತಿ ಅವಾಪ ಇತಿ ಶ್ರುತಿ ಅಸ್ತಿ ಯತಃ ತೇ ಶೇಷ. ಇಲ್ಲಿ ಒಂದು ಪ್ರಶ್ನೆಯನ್ನು ನಿನ್ನೆ ಹೇಳಿತ್ತು, ಮಹಾರಾಷ್ಟ್ರ ಆಡಿದರೆ ದೋಷ ಬಂತಲ್ಲ ಅಂದರೆ ಇಲ್ಲ, ಸ್ವೇಚ್ಛೆಯಿಂದ ಇರೋದು ದೋಷ ಇಲ್ಲ. ಮತ್ತು ಇನ್ನೊಂದೇನಾಯಿತು, ಸೀತಾಪರಿತ್ಯಾಗದ ಸಂದರ್ಭದಲ್ಲಿ ಸೀತಾದೇವಿಯನ್ನು ಇಲ್ಲಿ ಕಳಿಸಿದ್ದು ವಾಲ್ಮೀಕಿ ಆಶ್ರಮಕ್ಕೆ, ಅಲ್ಲಿ ಆಶ್ರಯ ಮಾಡಿಕೊಂಡಿದ್ರಲ್ಲ, ಅದೊಂದು ಡಿಪೆಂಡೆನ್ಸ್ ಬಂತಲ್ಲ ಅಂದರೆ ಸ್ವೇಚ್ಛೆ. ಸಾಂದೀಪೇನೆ ಆಚಾರ್ಯರು ಕೃಷ್ಣ ಹೋದರೆ ಹೇಗೋ ಅಷ್ಟೇ ಹೊರತು, ಅದು ಏನು ಅವ್ರಿಗೆ ಆಶ್ರಯ ಬೇಕು ಅಂತ ಹೋಗಿದ್ದಲ್ಲ, ಅವ್ರಿಗೆ ಅನುಗ್ರಹ ಮಾಡೋಕ್ಕೆ ಹೋಗಿದ್ದು ಈ ಸ್ವೇಚ್ಛೆಯಿಂದ. ಆದ್ದರಿಂದ ಅದು ದೋಷ ಅಲ್ಲ. ವಾಲ್ಮೀಕಿಯನ್ನು ಮುನಿಯನ್ನು ಆಶ್ರಯಿಸಿ ಬದುಕಿದ ಸೀತೆ ಮಹಾಲಕ್ಷ್ಮಿ ಹೇಗಾಗ್ತಾಳೆ ಅಂತ ಪ್ರಶ್ನೆ. ಅದಕ್ಕೆ ಏನದು, ನಿರ್ವಾಯಿಲ್ದ ಹೋಗಿದ್ರೆ ಸರಿ. ಇವತ್ತು ಭಿಕ್ಷೆಗೆ ಬರ್ತಾರೆ ಒಬ್ಬರು, ಭಿಕ್ಷುಕ ಅಂತೀವಿ, ಯತಿಗಳು ಭಿಕ್ಷೆ ಬರ್ತಾರೆ, ನಾವು ಕರೆದಿರೋದು ಗೊತ್ತಾಯ್ತಾ, ಅವರಾಯ ಬಂದಿದ್ದಲ್ಲ. ಅದೇನದು, ಅವರಿಗೆ ಗುಣ ಅದು, ದೋಷ ಅಲ್ಲ. ಇವನಿಗೆ ದೋಷ ಇದೆ, ಈ ಆಚಾರ್ಯವರಿಗೆ ದೋಷ, ಅವರಿಗೆ ಗುಣ ಅದು, ಗೊತ್ತಾಯ್ತಾ. ಆದ್ದರಿಂದ ಅದೇ ಅದು ಅನುಗ್ರಹ ಅಂತಾರೆ ಹೊರತು ದೈನ್ಯ ಅಂತ ಕರೆಯೋದಿಲ್ಲ. ಇದು ದೈನ್ಯ ಎಲ್ಲರೂ ಸೇರ್ಕೊಂಡ್ಬಿಡುತ್ತೆ. ಇಚ್ಛೆಗೆಲ್ಲ ಸ್ವಾ ಅಂದ್ರೆ ಭಗವಂತ ಅಂತಾನು ಅರ್ಥ, ಪರಮಾತ್ಮನ ಇಚ್ಛೆ ತಮ್ಮ ಇಚ್ಛೆ ಎರಡು ಸೇರಿಕೊಂಡಿದೆ ಅಂತ. ಅವರು ಹೇಳಿದ್ರು ನಾನು ಮಾಡಿದೆ ಅಂತ ಎರಡು ಆಯ್ತಾಗ, ಅವ್ರು ಹೇಳಿದ್ದು ಮಾಡಿದೆ, ರೋಗ ಹೇಳಿದ್ದು ಹೇಳ್ತಲ್ಲ, ಬಯಸಿದ್ದು ಹಾಲು ಅನ್ನೋ ವೈದ್ಯ ಹೇಳಿದ್ದು, ಇಬ್ಬರಿಗೂ ಇಚ್ಛೆ ಇದೆ. ಆಗ ನಾನು ರಾವಣ ಹರಣ ಮಹದ್ಬ್ರಹ್ಮ ಪ್ರಕೃತಿ ಇತ್ಯುಕ್ತ. ಮಹದ್ಬ್ರಹ್ಮ ಅಂದ್ರೆ ಯಾರು, ಪ್ರಕೃತಿ. ತತ್ರ ಪ್ರಮಾಣಂ ವಕ್ತುರ್ಮಕ್ತುಂ ವ್ಯವಹಿತತ್ವಾತ್ ಪುನಃ ಪ್ರತಿಜಾನೀತೆ ಮಹದಿತಿ. ಹಿಂದ ಮಹದ್ಬ್ರಹ್ಮ ಮಮಯೋನಿರ್ ಮಹದ್ಬ್ರಹ್ಮ ಅಂತ ಹೇಳಬೇಕಾದ್ರೆ ಪ್ರಕೃತಿ ಅಂತ ಅರ್ಥ ಹೇಳಿದ್ರು, ಅದಕ್ಕೆ ಇನ್ನೂ ಪ್ರಮಾಣ ಕೊಟ್ಟು ಹೇಳ್ತಾರೆ, ಅದೇ ಅರ್ಥ ಹೇಳಬೇಕೇ ಹೊರತು ಬೇರೆ ಅಲ್ಲ ಅಂತ ಹೇಳೋದಕ್ಕೆ ಕೊಟ್ಟರು. ಮಹತ್ ಬ್ರಹ್ಮ ಇತಿ ಭಿನ್ನೇ ಪದೇ, ಮಹತ್ ಬ್ರಹ್ಮ ಒಂದೇ ಪದ ಮಾಡಿದ್ದಲ್ಲ, ಅದು ಸಮಾಸ. ಆಗ ಒಂದೇ ಪದವಾದ ಸಮಾಸ, ಮಹತ್ ಬ್ರಹ್ಮ ಇತಿ ಭಿನ್ನೇ ಪದೇ, ಎರಡು ಬೇರೆ ಬೇರೆ ಪದಗಳು. ತತಃ ಪರಂ ಇತಿ ಶಬ್ದ ಮಹತ್ ಬ್ರಹ್ಮ ಅಂತ ಓದ್ಕೊಂಡ್ಬಿಟ್ಟು ಪ್ರಕೃತಿ ಅಂತ ಅರ್ಥ ಅಲ್ಲಿದೆ. ಮಹತ್ ಬ್ರಹ್ಮ ಪ್ರಕೃತಿ ಮಹತಿ ಬ್ರಹ್ಮಣೇ ತೋತು ಪಚೇಚ್ಛಯ ಮಹತ್ ಬ್ರಹ್ಮ ಶಬ್ದವಾಚ್ಯ ಅಪಿ ಪ್ರಕೃತಿರೇವ ಅಂದರೆ ಮಹಶಬ್ದವಾಚ್ಯ ಬ್ರಹ್ಮಶಬ್ದವಾಚ್ಯ ಅಂತ ಎರಡು ಪದ ಮಾಡ್ಕೋಬೇಕೇ ಹೊರತು ಒಂದೇ ಅಲ್ಲ ಅಂತ ಅರ್ಥ. ತತ್ರ ಪ್ರಮಾಣ ವಕ್ತು ಭಿನ್ನೇ ಪದೇ ತತಃ ಪರಂ ಇತಿ ಶಬ್ದ ಧ್ಯಾಹಾರ್ಯ ಮಹದಿತಿ ಬ್ರಹ್ಮ ಇತಿ ಅಂತ ಸೇರಿಸ್ಕೋಬೇಕು. ಕುತಃ ಇತ್ಯತಃ ಮಹತಿ ತತ್ರೈವ ಮತ್ಸ್ಯಪುರಾಣೇ, ಮತ್ಸ್ಯಪುರಾಣದಲ್ಲೇ ಈ ಮಾತು ಬಂದಿದೆ ಏನಂತ ಹೇಳಿದರು. ಮನ್ಯಾ ಭೂತಿ ಮತ್ಸ್ಯ ಸ್ವೇಚ್ಛೆಯೈವ, ಮತ್ಸ್ಯಪುರಾಣೋಕ್ತವಾದಂತಹ ದಾಸ್ಯ ಸ್ವೇಚ್ಛೆಯ ದಾಸ್ಯ. ವಾಲ್ಮೀಕಿಗಳಲ್ಲಿ ಇದ್ದಿದ್ದು ದೇವರಿಗೆ ದಾಸ, ದೇವಿ ದಾಸಿಯಾಗಿರೋದು ಭಕ್ತಿಯಿಂದ ಇವರಿಗೆ ಅನುಗ್ರಹ ಮಾಡೋಕ್ಕೋಸ್ಕರ. ಅರ್ಥಕ್ರಮೇಣ ಮಮಯೋನಿಹಿ ಮಹದ್ಬ್ರಹ್ಮ ಇತ್ಯತ್ರ ವ್ಯುತ್ಕ್ರಮೇಣ ವ್ಯಾಖ್ಯಾನಂ, ಅರ್ಥಕ್ರಮವನ್ನು ಅನುಸರಿಸಿಬಿಟ್ಟು ಮಮಯೋನಿಹಿ ಮಹದ್ಬ್ರಹ್ಮ ಅಂತ ಹೇಳಿದಾಗ ಅಲ್ಲಿ ವ್ಯುತ್ಕ್ರಮೇಣ ವ್ಯಾಖ್ಯಾನಂ ಮತ್ಸ್ಯಪುರಾಣ ಉದಾಹರಣ ಪ್ರಸಂಗಾತ್ ಅತ್ರೋಪ ವತ್ರ ಉಪಪಾದನಮಿತಿ. ಅಲ್ಲಿ ಅರ್ಥ ಮಾಡಬೇಕಾದ್ರೆ ಮಹದ್ಬ್ರಹ್ಮ ಮಮಯೋನಿಹಿ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ ಬಂತು. ಅಲ್ಲಿ ಅರ್ಥಕ್ರಮೇಣ ಮಮ ಯೋನಿಹಿ ಮಹದ್ಬ್ರಹ್ಮ ಅಲ್ಲಿ ಹೇಳಿದ್ದಾರೆ. ಹಿನ್ ಗರ್ಭಂ ದದಾಮ್ಯ ಅರ್ಥಕ್ರಮ ಮೊದಲು ಇಟ್ಕೊಂಡು ಅರ್ಥ ಅಲ್ಲಿ ಹೇಳಿಬಿಟ್ರು. ಈಗ ಪ್ರಸಂಗ ಬಂತು ಅಂತ ಇಲ್ಲಿ ಪ್ರಮಾಣ ಆದಿಕೊಂಡು ವಿವರಣೆ ಮಾಡಿದರು ಅಂತ ಅರ್ಥ. ಅರ್ಥಕ್ರಮ ಇಟ್ಕೊಂಡು ಬಂದೆ ಅಲ್ಲೇ ಇದೆಲ್ಲ ಹೇಳಬೇಕಾಗಿತ್ತು ಯಾಕೆ ಹೇಳಲಿಲ್ಲ ಅಂದರೆ ಅಲ್ಲಿ ಅರ್ಥಕ್ರಮಕ್ಕೋಸ್ಕರ ಅರ್ಥ ಹೇಳಿಬಿಟ್ರು, ಈ ವಿವರಣೆ ಕ್ರಮಕ್ಕೋಸ್ಕರ ಇಲ್ಲಿ ಪ್ರಮಾಣ ಕೊಟ್ಟರು ಅಂತ ಅರ್ಥ. ಅಲ್ಲೇ ಪ್ರಮಾಣ ಯಾಕೆ ಕೊಡಲಿ ಅನ್ನೋದು ಉತ್ತರ ಇದೆ. ವ್ಯಾಖ್ಯಾನ ಮಚ್ಚ ಪುರಾಣ ಉದಾಹರಣ ಪ್ರಸಂಗ ಅದು ಅತ್ರ ಉಪವಾದನವಿದೆ. ಮಚ್ಚ ಪುರಾಣ ಉದಾಹರಣೆ ಮಾಡೋ ಪ್ರಸಂಗ ಬಂದಿದೆ, ಎರಡು ಒಟ್ಟಿಗೆ ಸೇರಿಸಿಬಿಟ್ರು ಅಂತ ಅರ್ಥ. ಲಾಘವ ಮುಂದೆ ಇಷ್ಟೆಲ್ಲ ಮಹಾಲಕ್ಷ್ಮಿ ಬಗ್ಗೆ ಅನೇಕ ಮಾಹಿತಿಯನ್ನು ಕೊಟ್ಟಂತ ಭಾಗ ಇದೆ. ನಿನ್ನೆ ಹೇಳಿದಂತೆ ಇಲ್ಲಿ ಇದೇ ಪ್ರಸಂಗದಲ್ಲಿ ಗೀತಾ ತಾತ್ಪರ್ಯದೊಳಗೆ ಲಕ್ಷ್ಮೀ ತತ್ವದ ಬಗ್ಗೆ ಆಚಾರ್ಯ ತುಂಬ ವಿಷಯ ಹೇಳಿದ್ದಾರೆ, ಅದನ್ನು ಒಂದು ಕಡೆ ಸೇರಿಸ್ಕೋಬೇಕಲ್ಲ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ. ಸತ್ವಂ ರಜಃ ತಮಃ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ. ಈಗ ಬಂಧ ಪ್ರಕಾರಂ ದರ್ಶಯತಿ ಸಾಧನ ಅನುಷ್ಠಾನಾಯ ಸತ್ವಮಿತ್ಯ ಸತ್ವಂ ಇತ್ಯಾದಿನ. ಈಗ ಪ್ರಕೃತಿಯ ಬಂಧ ಗುಣಗಳ ಬಂಧ ಅಂತ ಹೇಳಿದ್ರಲ್ಲ, ಬಂಧ ಹೇಗೆಂಬುದನ್ನು ಹೇಳ್ತಾರೆ. ಪ್ರಕೃತಿ ಹೇಗೆ ಬಂಧನ ಮಾಡುತ್ತೆ ಅಂದರೆ ಸತ್ವಂ ರಜಃ ತಮಃ ಇತಿ. ಸತ್ವ ರಜ ಸತ್ವಗುಣ ರಜೋಗುಣ ತಮೋಗುಣ ಇವೆಲ್ಲ ಏನು ಪ್ರಕೃತಿ ಸಂಭವಾಹ ಸ್ವರೂಪದ್ದಲ್ಲ, ಇದು ಪ್ರಕೃತಿಯಿಂದ ಬರತಕ್ಕಂಥ ಗುಣಗಳು. ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ. ಈ ಗುಣಗಳಿಂದ ಮಹಾಲಕ್ಷ್ಮಿ ಏನು ಮಾಡ್ತಾಳೆ, ದೇಹ ಏನು ಪ್ರಕೃತಿ, ಪ್ರಕೃತಿಯಲ್ಲಿ ಗುಣಗಳು, ಗುಣಗಳಿಂದ ಕೂಡಿದ ದೇಹ ಇದು, ಅದಕ್ಕೆ ಬಂಧನ ಇದೆ. ದೇಹೇ ದೇಹಿನಂ ಅವ್ಯಯಂ, ದೇಹಿ ಜೀವ ಅವನೇನು ಅವ್ಯಯನೇ, ಅವನಿರೋ ದೇಹ ಎಂಥದ್ದು ಅಂದರೆ ಪ್ರಕೃತಿಯಿಂದ ಮಾಡಲ್ಪಟ್ಟದ್ದು, ಗುಣಗಳಿರೋದ್ರಿಂದ ಗುಣಗಳ ಬಂಧನ. ಗುಣಶಬ್ದಕ್ಕೆ ಹಗ್ಗ ಅಂತ ಒಂದು ಅರ್ಥ ಇದೆ, ಗುಣಶಬ್ದಕ್ಕೆ ಹಗ್ಗ. ತ್ರಿಗುಣಗಳು ಮುಪ್ಪುರಿಯ ಕಟ್ಟೋದು ಅಂದರೆ ಮುಪ್ಪುರಿ ಆದರೆ ಏನಾಗುತ್ತೆ, ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಒಂದು ವಿದಾರ ಎರಡು ಸೇರಿಸ್ತ ಸ್ವಲ್ಪ ಬೆಟರ್, ಮೂರು ಸೇರಿಸ್ತ ಮುಪ್ಪುರಿ ಅಂತ ಕರೀತಾರೆ. ಮುಪ್ಪುರಿ ಹಾಕಿಬಿಟ್ಟಾಗ ವೆರಿ ಟೈಟ್ ಆಗಿಬಿಡುತ್ತೆ. ಅದೇ ಅಲ್ಲಿಂದ ಬಂದಿರೋದು, ಇದು ನಮ್ಮ ಬಂಧನ ಹೇಗಿದೆ ಅಂತ ತೋರಿಸೋದಕ್ಕೋಸ್ಕರ ಹಾಕಿದ್ದಾರೆ. ತುಂಬ ಟೈಟ್ ಆದ್ದರಿಂದ ಬಿಡಿಸೋದು ಭಾರಿ ಕಷ್ಟ. ಇದು ಹಾಗೇನೆ ಯಜ್ಞೋಪೀತಿಯಲ್ಲಿ ಮೂರಿರೋರು ಕೂಡ ಸತ್ವಗುಣ ಗುಣಗಳ ತಮೋಗಳ ಬಂಧನ ಇದೆ ಅಂತ ತೋರಿಸೋದಕ್ಕೋಸ್ಕರ ಕೂಡ ಅದಿರೋದು. ಅದಕ್ಕೆ ನಾವೇನು ಮಾಡಬೇಕಾಗ ಬಿಡುಗಡೆ ಹೊಂದಲಿಕ್ಕೆ ಮೂರು ಕರ್ಮ ಮಾಡಬೇಕು. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ, ಅದಕ್ಕೆ ತ್ರಿಕರ್ಮ ಅಂತ ಆಚಾರ ಅರ್ಥ ಬರೀತಾರೆ. ಮೂರು ವಿಧದ ಬಂಧ ಹೋಗಬೇಕಾದ್ರೆ ಮೂರು ವಿಧದ ಕೆಲಸ ಮಾಡಬೇಕು. ಯಜ್ಞ ದಾನ ತಪಸ್ಸು ಮಾಡಿದಾಗ ಏನಾಗುತ್ತೆ, ಬಂಧ ಲೂಸ್ ಆಗುತ್ತೆ, ಕರೆಕ್ಟಾಗಿ ಬಿಚ್ಚೋಗಿಬಿಡುತ್ತೆ. ಆ ಮೂಲಕ ಪರಮಾತ್ಮ ಬಿಚ್ಚುತ್ತಾನೆ. ಬಂಧನ ಪ್ರಕಾರಂ ದರ್ಶಯತಿ ಸಾಧನಾನುಷ್ಠಾನಾಯ ಸತ್ವಮಿತ್ಯಾದಿನಾ. ಇದೆಲ್ಲ ಯಾತಕ್ಕೆ ಬೇಕು, ಅನುಷ್ಠಾನ. ನಾವು ಯಾವಾಗಲೂ ಅಷ್ಟೇ, ಬೀಗ ತೆಗೀಲಿ ಅಂತ ಅಷ್ಟು ಫಸ್ಟ್ ಬೀಗ ನೋಡ್ತಾನ ಅವನು, ನೋಡಿ ಯಾವ ಟೈಪ್ ಬೀಗ ನೋಡ್ತಾನೆ, ಆಮೇಲೆ ಏನು ಮಾಡ್ತಾನೆ, ಕೀ ತೆಗಿತಾನೆ. ಸುಮ್ಮನೆ ಕಣ್ಣು ಮುಚ್ಚಿನ ತೆಗೆಯೋದಿಲ್ಲ. ಯಾವುದೇ ಪ್ರಸಂಗ ಬಂದಾಗ ಡಾಕ್ಟರ್ ಸುಮ್ಮನೆ ಔಷಧಿ ಕೊಡೋದಿಲ್ಲ, ಫಸ್ಟ್ ಏನು ಮಾಡ್ತಾರೆ, ಯಾವ ರೋಗ ಆಮೇಲೆ ಔಷಧಿ, ಅದು ಬಂಧ ಯಾವುದೋ ಅದು ತಕ್ಕಂತೆ ಪರಿಹಾರ. ಮತ್ತೆ ಸುಮ್ಮನೆ ಔಷಧಿ ಕೊಟ್ಟು ಆಮೇಲೆ ಏನಾಗಿದೆ ಅಂತ ಕೇಳೋದಲ್ಲ, ಅದೇನದು ಮೊದಲು ಬಂಧ ನೋಡಬೇಕು, ಅವ್ರು ಪ್ರಯೋಜನ ನೋಡಬೇಕು. ಬಂಧ ಪ್ರಕಾರ ಹೀಗಿರೋದ್ರಿಂದ ನಾವು ಎಲ್ಲಿ ಹುಡುಕ್ಬೇಕೀಗ, ಅದಕ್ಕೆ ಬಿಡುಗಡೆ ಮಾಡಬೇಕಾದ ಬಂಧ ಪ್ರಕೃತಿ. ಪ್ರಕೃತಿ ಹೇಳಿದವರು ಯಾರು, ಪರಮಾತ್ಮ. ಅವರಿಬ್ಬರ ಅನುಗ್ರಹದಿಂದ ಬಂಧ ಪರಿಹಾರ ಆಗಬೇಕು, ಆದ್ದರಿಂದ ಅವರನ್ನು ಆರಾಧನೆ ಮಾಡಬೇಕು. ಅದಕ್ಕೆ ಸಿಂಪಲ್ ಅದು. ಇವಾಗ ಜೈಲಲ್ಲಿ ಇದ್ದ ಮಾತಕ್ಕೆ ಅಲ್ಲೇ ಕೂತಿರ್ತಾನೆ ಅವನು ಕಾವಲುಗಾರ, ಅವನು ಬಿಡ ಹಕ್ಕಿಲ್ಲ ಅವನಿಗೆ. ರಿಲೀಸ್ ಅಂತ ಅಲ್ಲಿಂದ ಆಡ ಬಂದರೆ ಬಿಡ್ತಾನೆ ಅಷ್ಟೇ, ಇಲ್ಲವರು ಇವನು ಬಂದಿತ್ತಾನಾಗ್ತಾನೆ. ಆಮೇಲೆ ಅಲ್ಲಿರೋರು ಬಂದ ಕರಲ್ಲ, ಅವ್ರು ಮ್ಯಾನೇಜ್ ಮಾಡ್ತಾರೆ ಅಷ್ಟೇ ಹೊರತು ಅವ್ರು ಏನಲ್ಲ, ಅವ್ರಿಗೆ ಬಂಧನ ಶಕ್ತಿ ಇಲ್ಲ. ಬಿಡು ಅಂದ್ರೆ ಬಿಡಬೇಕು, ಹಾಕೊಂಡ್ರೆ ಹಾಕ್ಬೇಕಷ್ಟೇ. ಎರಡೂ ಸ್ವಾತಂತ್ರ್ಯ ಇಲ್ಲ ಅವರಿಗೆ. ಅದು ಗುಣಗಳಿಗೆ ಸ್ವಾತಂತ್ರ್ಯ ಇಲ್ಲ, ಜಡ ಪದಾರ್ಥಗಳು, ಗುಣದ ಅಭಿಮಾನಿ ದೇವತೆಗಳು ಇವರು. ಇವರಿಗೆ ಗುಣ ಎಲ್ಲ ಸಾಮರ್ಥ್ಯ ಇದ್ರೂ ಸ್ವಾತಂತ್ರ್ಯ ಇಲ್ಲ. ಶ್ರೀಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ, ಇದೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬಂಧ ಪ್ರಕಾರಂ ದರ್ಶಯತಿ ಅನ್ನೋ ಮಾತು ಬಹಳ ಮುಖ್ಯವಾದ ಮಾತು. ತತ್ರ ಸತ್ವಂ ನಿರ್ಮಲ ತ್ವಮನಾಮಯಂ. ಈಗ ಗುಣಗಳಿಂದ ಹೇಳಿದ್ರಲ್ಲ, ಗುಣಗಳ ಬಂಧ ಹೇಗೆ ಎಂಬುದು ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವ ಗುಣ ಯಾವ ರೀತಿ ಬಂಧನ ಮಾಡುತ್ತೆ, ಯಾವ ಗುಣ ಯಾವ ರೀತಿ ಬಂಧನ, ಯಾವ ರೋಗ ಯಾವುದೇ ಯಾವ ರೋಗದ ಪರಿಣಾಮ ಏನು ಅಂತ ಹೇಳಬೇಕಲ್ಲ, ಹಾಗೆ ಗುಣಗಳ ಪರಿಣಾಮ ಹೇಳ್ತಾ ಇದ್ದಾನೆ. ಅದು ಓದ್ತೀನಿ. ನಾನು ಪ್ರತಿಜ್ಞಾತಂ ಜ್ಞಾನಂ ಶ್ಲೋಕದ್ವಯೇನ ಉಕ್ತಂ. ಅಲ್ಲೇನು ಹೇಳಿದ್ರು, ಭಾರಿ ಜ್ಞಾನಾನಾಂ ಜ್ಞಾನ ಉತ್ತಮಂ ಅಂತ ಹೇಳಿದ್ದ, ಎರಡು ಶ್ಲೋಕದಲ್ಲಿ ಹೇಳಿದೆ ಯಾವುದು ಅಂತ ಹೇಳಿ. ತತ್ ಕಿಮುತ್ತರೇಣ ಗ್ರಂಥೇನ ಅಧ್ಯಾಯ ಸಂಘ ಅಧ್ಯಾಯ ಅಸಂಗತ ಮುಚ್ಚತೆ, ಜ್ಞಾನ ವಿಜ್ಞಾನ ಮುಗಿದೋಯ್ತು ಇವೆಲ್ಲ ಯಾತಕ್ಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಇತ್ಯತಃ ಬಂಧೇತಿ. ಜ್ಞಾನ ಬಂದ ಮೇಲೆ ಜ್ಞಾನ ಸಾಧನೆ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಜ್ಞಾನ ಸಾಧನೆ ಅಂದ್ರೆ ಏನು, ಬಂಧ ಬಿಡುಗಡೆ ಮಾಡ್ಕೊಳ್ಳೋದೇ ಜ್ಞಾನ ಸಾಧನೆ. ಜ್ಞಾನ ಬಿಡುಗಡೆ ಫಸ್ಟ್ ಏನು ಮಾಡಬೇಕು, ಅವನೀಗ ಬಂಧದ ಪ್ರಕಾರ ತಿಳಿಬೇಕು. ಬಂಧ ಮೋಚನ ಆಗಬೇಕಾದ್ರೆ ಬಂಧದ ಪ್ರಕಾರ ತಿಳಿಬೇಕು, ಪ್ರಕಾರದ ರೀತಿ. ಬಂಧನ ಯಾವ ರೀತಿ ಇದೆ ತಿಳ್ಕೊಂಡು ಮಾಡಬೇಕು. ಬೆಂಕಿ ಇದೆ, ಬೆಂಕಿ ಅರಸಕ್ಕೆ ಬರ್ತಾನೆ. ಯಾವ ಬೆಂಕಿ ಅದು? ಯಾವ ಬೆಂಕಿ ಅದು? ಬಿರು ಬೆಂಕಿನೋ, ಕೆಮಿಕಲ್ ಆಗಿರೋದು, ಆ್ಯಸಿಡ್ ಬೆಂಕಿನೋ, ಗೊತ್ತಾಯ್ತಾ? ನೋಡ್ತಾನೆ. ಅದು ತಕ್ಕಂತೆ ಪೆಟ್ರೋಲ್ ಬೆಂಕಿ ಆದರೆ ಅರಸೋ ಕ್ರಮ ಬೇರೆ, ನೀರಿನ ಈ ಬೆಂಕಿ ಬೇರೆ, ಸೀಮೆ ಎಣ್ಣೆ ಬೆಂಕಿ ಬೇರೆ, ಇವು ಇದ್ಲು ಬೆಂಕಿಗಳು ಬೇರೆ. ಒಂದಕ್ಕೊಂದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಆ್ಯಸಿಡ್ ಬೆಂಕಿ ನೀರಿಗೆ ಹಾಕಿರೋ ಹೋಗೋದಿಲ್ಲ, ಅದು ಅದಕ್ಕೆ ಅದು ಒಳಗಾಲು ಪೆನಿಟ್ರೇಟ್ ಮಾಡಿ, ಒಳಗೆ ಪೆನಿಟ್ರೇಟ್ ಮಾಡುತ್ತೆ ಇಮಿಡಿಯೇಟ್ ಆಗಿ. ಇದು ಸುಟ್ಕೋತ ಹೋಗಬೇಕು, ಡೈರೆಕ್ಟ್ ಒಳಗೆ ಹೋಗುತ್ತೋ, ನಿಮಿಷ ಸೆಕೆಂಡ್ ಒಳಗೆ ಒಳಗೋಗಿರುತ್ತೆ. ಆದ್ದರಿಂದ ಅದನ್ನು ನಾಶ ಮಾಡೋ ರೀತಿ ಬೇರೆ. ಆದ್ದರಿಂದ ಎಲ್ಲ ಬೇಕು, ಎಲ್ಲ ಸುಡುತ್ತೆ, ಆ್ಯಸಿಡ್ ಸುಡುತ್ತೆ, ಇದು ಸುಡುತ್ತೆ, ಅದು ಸುಡುತ್ತೆ. ಆ ಸುಡೋದ್ರಲ್ಲಿ ವ್ಯತ್ಯಾಸ ಇದೆ, ಆರ್ಸೋದ್ರಲ್ಲಿ ವ್ಯತ್ಯಾಸ ಇದೆ. ಅದಕ್ಕೆ ಬಂಧದ ಬಿಡುಗಡೆಯನ್ನು ಈ ಕ್ರಮದಲ್ಲಿ ಹೇಳ್ತಾರೆ. ನೋಡೋದು ಬರೀ ಜ್ವರ ಅಷ್ಟೇ, ಜ್ವರ ಯಾತಕ್ಕೆ ಬಂದಿರಬಹುದು? ಬರೀ ಅವ್ರ ಜ್ವರಕ್ಕೆ ಸಾಮಾನ್ಯ ಜ್ವರ ಕೊಡೋ ಔಷಧಿ ಬೇರೆ, ಸ್ಪೆಸಿಫಿಕ್ ಆಗಿದ್ದ ಕೊಡೋ ಔಷಧಿ ಬೇರೆ. ಎಲ್ಲದಕ್ಕೂ ಬಯಸಿಡೋದು ಕಾಮನ್ ಆದರೂ ಕೂಡ ಅದರ ಬೇರೆ ರೀತಿ ಎಫೆಕ್ಟ್ ಬೇರೆ ಇದೆ. ಅದಕ್ಕೆ ಅದೇ ಬಂಧನ ಇದು. ಯೋ ಹಿ ಬದ್ಧೋ ಅಸ್ಮೀತಿ ಜಾನಾತಿ ಸಯೇವ ತಂದೆ ನಿಹಿತ ಸಾಧನಂ ವಿಜಿಜ್ಞಾಸ್ಯ ತಿಷ್ಠತಿ. ಹೇಗೆ ಬಿಡಿಸ್ತಾರೆ? ಯೋ ಹಿ ಬದ್ಧೋಸ್ಮೀತಿ ಜಾನಾತಿ, ಮೊದಲು ಏನು ಗೊತ್ತಾಗಬೇಕು ಅವನಿಗೆ? ತಾನು ಬದ್ಧ ಅಂತ ಫಸ್ಟ್ ಅರ್ಥ ಆಗಬೇಕು. ಅಹಂ ಬ್ರಹ್ಮಾಸ್ಮಿ ಬದ್ಧನೇ ಇಲ್ಲ ಅದರೊಳಗೆ. ಬದ್ಧ ಅಂತ ಫಸ್ಟ್ ಗೊತ್ತಾದ ಮೇಲೆ ಬಂಧದ ತನ್ನ ನಿವೃತ್ತಿ ಸಾಧನ, ಅದು ಬಿಡುಗಡೆ ಆಗಬೇಕು ಅಂತ ಮುಂದೆ ಬರಬೇಕು. ಆಮೇಲೆ ಏನು ಮಾಡಬೇಕು? ವಿಜಿಜ್ಞಾಸ್ಯ ಯೋಚನೆ ಮಾಡ್ತಾನೆ, ಏನು ಬಂಧಕ್ಕೆ ಇದು ಬಂಧ, ಬಂಧಕ್ಕೆ ಏನು ಕಾರಣ. ಆಮೇಲೆ ಅದು ಬಿಡುಗಡೆಗೋಸ್ಕರ ಅನುತಿಷ್ಠತಿ, ಏನು ಮಾಡಬೇಕು ಅಂತ ಮುಂದಿನ ಸ್ಟೆಪ್. ಅಥವಾ ಬಂಧೋಚ್ಛೇದ ಸಾಧನ ಅನುಷ್ಠಾನಾಯ, ಬಂಧ ಉಚ್ಛೇದ ಸಾಧನ ಅನುಷ್ಠಾನಾಯ. ಆಚಾರ್ಯ ಬರ್ದಿದ್ದು ಸಾಧನ ಅನುಷ್ಠಾಯ ಅಂಥೇಳಿ. ಏನು ಸೇರಿಸ್ಕೋಬೇಕು ಅದಕ್ಕೆ? ಬಂಧ ಉಚ್ಛೇದ ಸಾಧನ ಅನುಷ್ಠಾಯ, ಬಂಧನವನ್ನು ಬಿಡುಗಡೆ ಪರಿಹಾರ ಮಾಡತಕ್ಕಂಥ ಸಾಧನ ಅನುಷ್ಠಾನಕ್ಕೋಸ್ಕರವಾಗಿ. ಜಿಜ್ಞಾಸು ಜಿಜ್ಞಾಸಾಂ ಉತ್ಪಾದಯಿತು ಗುಣತ್ರಯಕೃತ ಬಂಧ ಪ್ರಕಾರಂ, ಗುಣತ್ರಯಕೃತವಾದ ಬಂಧನ ಪ್ರಕಾರವನ್ನು ಹೇಳ್ತಾರೆ. ಆದೌ ತಾವತ್ ದರ್ಶಯತಿ ಸ್ಥಿತಿ ನಾಂ ಇತಿ ನ ಅಸಂಗತಿ ರೀತಿ. ಆದ್ದರಿಂದನೇ ಇದು ಅಸಂಗತ ವಿಚಾರ ಅಲ್ಲ, ಸುಸಂಗತ ವಿಚಾರ. ಮೋಕ್ಷದ ಸಾಧನೆಗೆ ಬಂಧದ ಪ್ರಕಾರ ಜ್ಞಾನ ಎಂಬುದು ವಿಹಿತವಾದ್ದರಿಂದ ಅಸಂಗತ ಅಂತ ಕರೆಯಲಿಕ್ಕೆ ಹೋಗಬಾರದು. ಅಡುಗೆ ಮಾಡು ಅಂತ ಕೇಳಿದರೆ ಸೌದೆ ಬೇಕು ಅಂತಾನಲ್ಲ, ಅಕ್ಕಿ ಕೇಳಿದರೆ ಪರವಾಗಿಲ್ಲ. ಸೌದೆ ಯಾಕೆ ಕೇಳ್ತಾನೆ ಅಂದರೆ, ಅಕ್ಕಿ ಡೈರೆಕ್ಟ್ ಬೇಯುತ್ತೆ, ಬೇಯಿಸಲಿಕ್ಕೆ ಅದು ಬೇಕು. ಅದು ತಿನ್ನೋದಿಲ್ಲ ಹೌದು, ಆದರೆ ತಿನ್ನಾಗ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಬೇಕು. ಅದರಿಂದನೇ ಇದು ಬಂಧದ ಜ್ಞಾನ ಅತ್ಯಂತ ಅಗತ್ಯ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕ ಮನಾಮಯಂ ಸುಖ ಸಂಘೇನ ಬದ್ಧಾತಿ ಜ್ಞಾನ ಸಂಘೇನ ಜಾನಘ ರಜೋರಾಗಾತ್ಮಕಂ ವಿದ್ಧಿ ಕೃಷ್ಣಾಸಂಗ ಸಮುದ್ಭವಂ ತನ್ನಿಬದ್ಧಾತಿ ಕೌಂತೇಯ ಕರ್ಮ ಸಂಘೇನ ದೇಹಿನಂ. ಈ ಸತ್ವದ ಬಂಧನ ಹೇಗೆ ಅಂತ ಹೇಳ್ತಾರೆ. ತತ್ವಸತ್ರಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ ಸುಖ ಸಂಘೇನ ಬದ್ಧನಾತಿ ಜ್ಞಾನ ಸಂಘೇನ ಚಾನಘ. ಈ ಸತ್ವದ ವೈಶಿಷ್ಟ್ಯ ಮೂರು ಗುಣದಲ್ಲಿ ಬಹಳ ಶುದ್ಧವಾದದ್ದು. ನಿರ್ಮಲತ್ವ ಪ್ರಕಾಶಕಂ ಅನಾಮಯಂ, ಯಾವಾಗಲೂ ಬೆಳಕಿದ್ದಾಗೆ ಪ್ರಕಾಶಕವಾದದ್ದು ತೋರಿಸಿಕೊಡುತ್ತೆ. ಅನಾಮಯಂ, ರೋಗ ಇಲ್ಲದಿರಬೇಕೆ ಮೊದಲಾದ ಸತ್ವದ ಗುಣ ಅದು. ಆಮೇಲೆ ಸುಖ ಸಂಘೇನ ಬದ್ಧನಾತಿ, ಸುಖದ ಕಾಂಟ್ಯಾಕ್ಟ್ ತಂದು ಕೊಡುತ್ತೆ. ಇದು ಐಹಿಕ ನಿರ್ಬಾರದು, ಅಧ್ಯಾತ್ಮ ಅಲ್ಲ ಇದು. ಸುಖ ಸಂಘೇನ ಬದ್ಧನಾತಿ ಮತ್ತು ಜ್ಞಾನ ಸಂಘೇನ ಚಾನಕ, ಜ್ಞಾನ ಕೊಡುತ್ತೆ ಅಲ್ಲ, ಜ್ಞಾನ ಕನೆಕ್ಟ್ ಮಾಡುತ್ತೆ. ಗೊತ್ತಾಯ್ತಾ? ವೈರಿಂದ ಬರೋದಿಲ್ಲ, ವೈರ್ ಕನೆಕ್ಟ್ ಆದರೆ ಕರೆಂಟ್ ಬರುತ್ತೆ. ಆಮೇಲೆ ವೈರೇ ಕರೆಂಟ್ ಅಲ್ಲ ಇದು. ಸತ್ವ ಗುಣ ಯಾವಾಗಲೂ ಯಾವುದಕ್ಕೆ ಫೇವರ್ ಮಾಡುತ್ತೆ? ಜ್ಞಾನಕ್ಕೆ ಫೇವರ್ ಮಾಡುತ್ತೆ. ಅದಕ್ಕೇನೆ ಜ್ಞಾನ ಕಾರ್ಯ ಮಾಡಬೇಕಾದ್ರೆ ಎಂಥ ಫುಡ್ ತಗೋಬೇಕು ಅದನ್ನು ಯೋಚನೆ ಮಾಡ್ತಾ. ಬೆಳಿಗ್ಗೆ ಎದ್ದು ಪರೀಕ್ಷೆ, ರಾತ್ರಿ ಎದ್ದಿರಬೇಕು. ಆಗ ಎಂಥ ಫುಡ್ ತಗೋತಾನೆ? ಆದಷ್ಟು ನಿದ್ರೆ ಬರಕೂಡುದು, ಬೇರೆ ಆಕ್ಟಿ ಅಂತ ರೀತಿ ಎಲ್ಲ ತಗೋತಾನೆ. ಮರು ದಿವಸ ಏನೇ ಕೆಲಸ ಇಲ್ಲ, ವಿಶ್ರಾಂತಿ ಬೇಕಾಗಿದೆ, ಅವಾಗ ಏನು ಮಾಡ್ತಾನೆ? ಅದು ನಿದ್ರೆ ಬರಬಿಟ್ಟು ತಗೋತಾನೆ. ಕೆಲಸ ಸ್ಟ್ರಾಂಗ್ ಮಾಡಬೇಕಾದ್ರೆ ಅದು ಫಿಸಿಕಲ್ ಸ್ಟ್ರೆಂತ್ ಬೇಕು, ಅದಕ್ಕೆ ಏನು ಮಾಡ್ತಾನೆ? ಸ್ಟ್ರಾಂಗ್ ಫುಡ್ ತಗೋತಾನೆ. ಅದಕ್ಕೆ ಆಹಾರ ಯಾವ ಪರಮಾತ್ಮ ಬೇರೆ ಮಾಡಿದ್ದಾನೆ ಅಂದರೆ, ವರ್ಣಾಶ್ರಮ ಧರ್ಮ ಬೇರೆ ಬೇರೆ ಇರೋದ್ರಿಂದ ಆಹಾರ ವ್ಯವಸ್ಥೆ ಬೇರೆ ಬೇರೆ ಮಾಡಿಲ್ಲ. ಅದಕ್ಕೋಸ್ಕರ ಅದು ಯಾವ ಬೇರೆ ದಶಮಿ ರಾತ್ರಿ ಏಕಾಸಿಗೆ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾನೆ? ಭಾರಿ ಸ್ಲೋ ಡೈಜೆಷನ್, ಸ್ಟ್ರಾಂಗ್ ಆಗಬೇಕು. ಉಳಿದ ದಿವಸ ಏನು ಮಾಡೋಕೆ? ಲೈಟ್ ಇರಬೇಕು. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ನಿಮ್ಮ ಕೆಲಸ ನೋಡಿಕೊಂಡು ಫುಡ್ ಇದು ಮಾಡಿ. ಎಷ್ಟು ದೂರ ಹೋಗ್ತೀರಿ ಅಂತ ನೋಡಿ, ಎಷ್ಟು ಪೆಟ್ರೋಲ್ ಹಾಕ್ಸ್ತೀರ. ಹಾಗೆ ನೇಚರ್ ಆಫ್ ವರ್ಕ್ ಬೇಕು. ನೇಚರ್ ಆಫ್ ವರ್ಕಿಂದ ಹೋಗ್ಲಿಕ್ಕೆ ಭಾರಿ ಅನುಕೂಲ. ಬಡ್ ರೋಡಲ್ಲಿ ನೀವು ಇಂಪೋರ್ಟೆಡ್ ಕಾರ್ ಏನು ಉಪಯೋಗ ಅದರೊಳಗೆ? ಮಡ್ ರೋಡಲ್ಲಿ ಯಾವ್ದು ಬೆಟರ್ ನಿಮಗೆ? ಜೀಪ್ ಗೀಪೇ ಬೆಟರ್ ಹೊರತು ಅದು ಉಪಯೋಗ ಇಲ್ಲ. ಇದು ಚೆನ್ನಾಗಿರುತ್ತೆ. ಆ ರೋಡಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ. ಅದು ಫೈವ್ ಕ್ಲಾಸ್ ಈ ರೋಡ್ನಲ್ಲಿ ಟ್ರ್ಯಾಕ್ಟರ್ ಹಾಕಿ ಕೊಡೋಬಿಟ್ರೆ ಏನು ಮಾಡ್ಬೇಕು? ಸೂಪರ್ ಇದ್ರೊಳಗೆ ಫೈವ್ ಆ ಟ್ರ್ಯಾಕ್ಟರ್ ಬಂದು ಹೋಗಿ ಎಲ್ಲ ನಿಂತ್ಕೊಂಡ್ಬಿಡುತ್ತೆ, ಹಿಂದೆ ಜಾಮ್ ಆಗೋಗ್ಬಿಡುತ್ತೆ. ಈಗ ಹೋಗ್ಲಿಲ್ಲ, ಒಂದು ದಾರಿ ಬಿಡಲಿಲ್ಲ. ಏನು ಮಾಡ್ಬೇಕು ಅದಕ್ಕೆ? ಆ ರೋಡ್ ಅಲ್ಲ, ಅದಕ್ಕೆ ಈ ರೋಡೇ ಸರಿ. ಅದೇ ಅದಕ್ಕೆ ಸೂಪರ್ ಡೆಲಿಸ್ ಕಾರ್ ಭಾಳ ಡೆಲಿಕೇಟ್ ಇದು, ಒಂದು ಫಾಸ್ಟಾಗಿ ಹೋಗುತ್ತೆ. ಬಟ್ ಲೋಡ್ ಗಿಡ ತೊಗೊಳೋದಿಲ್ಲ, ಅದು ನೋಡಿದ್ರೆ ಅಪ್ಪಚ್ಚಿ ಆಗಿಬಿಡುತ್ತೆ ಲೋಡ್ ಹಾಕಿಬಿಟ್ಟು. ಈ ಟ್ರ್ಯಾಕ್ಟರ್ ನೋಡಿ ಫಾಸ್ಟ್ ಆಗೋಲಿಕ್ಕೆ ಸಾಧ್ಯ ಇಲ್ಲ. ಏನು ಬೇಕು ಲೋಡ್ ತಗೊಳ್ಳುತ್ತೋ. ಅದಕ್ಕೇನೆ ಶೂದ್ರಾದಿಗಳ ಸಾಧನೆ ಹಾಗೆ, ಇವರು ಸಾಧನೆ. ವೆಹಿಕಲ್ಲಲ್ಲಿ ಎಷ್ಟು ವೆರೈಟಿ ವೆಹಿಕಲ್ ಇದೆ. ಈ ಕ್ಯಾರಿಯರ್ ವೆಹಿಕಲ್ ಬೇರೆ, ಪ್ಯಾಸೆಂಜರ್ ವೆಹಿಕಲ್ ಬೇರೆ. ಪ್ಯಾಸೆಂಜರ್ ವೆಹಿಕಲ್ ಸೀಟಿಂಗ್ ಅರೇಂಜ್ಮೆಂಟೇ ಬೇರೆ, ಅದು ಅದರೊಳಗೆ ಸೀಟ್ ಸೇರೋದಿಲ್ಲ ಕ್ಯಾರಿಯರ್ ನೋಡಿ. ಅದಕ್ಕೆ ಮನುಷ್ಯ ಕೂಡ ಯೋಚನೆ ಅದರೊಳಗೆ ಅದೇ ಇಲ್ಲೇ ಇಲ್ಲ ಅದರೊಳಗೆ. ಈ ರೀತಿ ಎಲ್ಲ ಯೋಚನೆ ಮಾಡಿದ್ರೆ ನಮ್ಮ ದೇಹ ಇರೋದು ಹಾಗೇನೆ, ಒದ್ದೆ ವಾಹನ ಇಟ್ಕೊಂಡ್ಬಿಟ್ಟು ಬರೀ ಕಾರ್ ಮಾಡಿಬಿಟ್ರೆ ಗತಿಯನ್ನು ಲೋಡ್ ಆಗ್ಯಾದ ಹೇಗೆ ಮತ್ತೆ, ಅರ್ಥ ಆಯ್ತಾ? ಅದಕ್ಕೋಸ್ಕರ ಬೇಕು, ಬರೀ ಲೋಡ್ ಹಾಕ್ಬಿಟ್ಟು ಉಪಯೋಗಿಸಾರೆ ಯಾರು ಜನನೂ ಬೇಕಾದ್ರೆ ಚಾತುರ್ ಇಲ್ಲ. ನಾಲ್ಕು ಮಿನಿಮಮ್ ರೆಡ್ಯೂಸ್ ಮಾಡಿದ್ರೆ ನಾಲ್ಕಕ್ಕೆ ಬರಲೇಬೇಕದು. ಜ್ಞಾನ ಬ್ರಾಹ್ಮಣ ಸಿಂಪಲ್ ಅದು. ರಕ್ಷಣೆ ಎಲ್ಲ ಕ್ಷತ್ರಿಯ, ಬಿಸಿನೆಸ್ ಎಲ್ಲ ಇವರು, ಮುಂದೆ ಕಾಂಟ್ಯಾಕ್ಟ್ ತರೋದೆಲ್ಲ ಶೂದ್ರ. ಸಾಧ್ಯನೇ ಇಲ್ಲ. ಸೂರ್ಯ ಬಾಯಿ ಬಂದ ಬೈತಾರೆ, ಅರ್ಥ ಎಲ್ಲ ಮಣ್ಣಿಲ್ಲ ಅವರಿಗೆ. ಆಮಯ ಅಂದರೆ ದೋಷ, ಅನಾಮಯ ಅಂದರೆ ದೋಷವಿಲ್ಲದ್ದು ಅಂತ ಅರ್ಥ. ಅದಿನ್ನು ರೋಗ ಅನೇಕ ಅರ್ಥ ಇದೆ ಅದಕ್ಕೆ, ಗೊತ್ತಾಯ್ತಾ? ಅದಕ್ಕೆ ಮುಖ್ಯವಾಗಿ ಇಲ್ಲಿ ಬೇಕಾದ ನಮಗೆ ದೋಷವಿಲ್ಲದ್ದು ಅಂತ ಅರ್ಥ. ಹೇಳ್ತಾರೆ, ಅದೆಲ್ಲ ಹೇಳ್ತಾರೆ. ಈಗ ಎಲ್ಲ ಪ್ರತಿಯೊಂದೇ ಹೇಳ್ತಾರೆ. ಈ ಅಧ್ಯಾಯ ಪೂರ್ತಿ ಅದಕ್ಕೆ ಡಿವೋಟ್ ಆಗಿರೋದು. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗ ಸಮುದ್ಭವಂ. ಈ ರಜೋಗುಣದ ವಶ ಅಂದರೆ ಸತ್ವಗುಣ ಬಂದಾಗ ನಮಗೆ ಜ್ಞಾನ ಕಾರ್ಯ ಮಾಡಬೇಕು ಅನಿಸುತ್ತೆ, ಗೊತ್ತಾ? ರಜೋಗುಣ ಬಂದಾಗ ರಾಗಾತ್ಮಕಂ ವಿದ್ಧಿ ಫಲಾಪೇಕ್ಷೆ ಶುರುವಾಗುತ್ತೆ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗ ಸಮುದ್ಭವಂ. ತೃಷ್ಣಾಸಂಗ, ತೃಷ್ಣ ಅಂದರೆ ಆಸೆ, ಆಸೆಯ ಕಾಂಟ್ಯಾಕ್ಟ್ ಶುರುವಾಗುತ್ತದೆ. ಆಸೆ ಆಕಾಂಕ್ಷೆಗಳೆಲ್ಲ ಶುರುವಾಗೋದು ಅದಾಗ. ತನ್ನಿಬದ್ಧಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ. ನೋಡಿ, ಜ್ಞಾನಸಂಗೇನ ಸತ್ವಗುಣ, ಕರ್ಮಸಂಗೇನ ರಜೋಗುಣ, ನಿದ್ರಾಸಂಗೇನ ತಮೋಗುಣ. ಸಿಂಪಲ್ ಅದು. ನಿದ್ರೆ ಬರ್ತಿದೆ, ತಮೋಗುಣ ಜಾಸ್ತಿ ಆಗಿದೆ ಅಂತ ಅರ್ಥ. ಕೆಲಸ ಮಾಡಿ ಭಾರಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ವಿ. ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನಬೇಕು, ಯಾರಿಗೂ ಅನಿಸೋದಿಲ್ಲ. ಸುಮ್ಮನೆ ಇರ್ತೀವಿ, ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅಷ್ಟೇ ಹೊರತು ಬೆಳಿಗ್ಗೆ ಅನಿಸೋದೇ ಇಲ್ಲ. ಓದಬೇಕು, ಜಪ ಮಾಡಬೇಕು, ಆ ಥರ ಅನಿಸುತ್ತೆ. ಜ್ಞಾನಸಂಗೇನ ಭಾರತ. ನಿಧಾನ ಹಸಿ ಶುರುವಾಗುತ್ತೆ, ರಜೋಗುಣ ಬರುತ್ತೆ ಆಗಲೇ. ಹಸಿ ಉಪಾಯ ಆಮೇಲೆ ಆಫೀಸ್ ಕೆಲಸಕ್ಕೆ ಹೋಗ್ಬರತ್ತ. ಹಿಂದೆಲ್ಲ ಕರೆಕ್ಟ್ ಆಫೀಸ್ ಟೈಮ್ಸ್ ಕರೆಕ್ಟಾಗಿರ್ತಿತ್ತು, ಈಗ 24 ಅವರ್ಸ್ ಆದಾಗ ಕೆಟ್ಟ ಹೋಗ್ಬಿಟ್ಟಿದೆ. ಸಾಯಂಕಾಲದ ಹೊತ್ತಿಗೆ ಏನಾಗುತ್ತಾಗಲೇ ಆಗಲೇ ಒಂಥರ ಬೇಜಾರಾಗ್ಬಿಟ್ಟು ರೆಸ್ಟ್ ತೊಗೋಬೇಕು ಅನಿಸುತ್ತೆ. ಅದರಲ್ಲಿ ಯಾತಕ್ಕೆ ಬರುತ್ತಾಗಲೇ ತಮೋಗುಣ ಜಾಸ್ತಿ ಆಗ್ತಾ ಬರೋದು. ಸಿಂಪಲ್, ಒಂದು ಇಷ್ಟರಲ್ಲಿ ಒಂದು ಮಡ್ ವಾಟರ್ ಇಟ್ಬಿಡಿ, ಹೀಗೆ ಮಡ್ ವಾಟರ್ ಇರುತ್ತೆ, ಬೆಳಿಗ್ಗೆ ತೆಗೆದು ನೋಡಿ, ಅದರ ಮೇಲೆ ತಿಳಿಯಿರುತ್ತೆ, ಮಧ್ಯೆ ಸ್ವಲ್ಪ ಇದಾಗಿರುತ್ತೆ, ಕೊನೆ ಬರೀ ಮಡ್ಡಿರುತ್ತೆ. ಸೊ ಬೆಳಗ್ಗೆ ಬರೀ ಏನಿರುತ್ತೆ, ಬೆಳಗ್ಗೆ ಎತ್ತಷ್ಟು ಮಳೆ, ರಾತ್ರಿ ಓವರ್ ನೈಟ್ ನೀರಿಟ್ಟಾಗಿರುತ್ತೆ. ಯಾವ್ದು ಮೇಲೆ ಬಂದಿರುತ್ತಾಗ ಸ್ವಲ್ಪ ಒಳ್ಳೆ ಫ್ರೆಶ್ ಆಗಿರುತ್ತೆ ಮೈಂಡ್, ಗೊತ್ತಾಯ್ತಾ? ಫ್ರೆಶ್ ಆಗಿರುತ್ತೆ. ಅದು ಜಪ ತಪ ಎಲ್ಲದಕ್ಕೂ ಬೇಕದು. ಸ್ವಲ್ಪ ಮಡ್ ಶುರು, ಮಧ್ಯಾಹ್ನ ಹೊತ್ತು ಏನಾಗುತ್ತಾಗಲೇ ರಜಸ್ಸು ಅಂದರೆ ಧೂಳು, ಧೂಳು ಅಂತಲೇ ಅರ್ಥ, ಮಣ್ಣು ಅಂತಲೇ ಅರ್ಥ. ರಜಸ್ಸು ಅಂತ ಹೇಳಿ ಪೂಜಿಸ್ತೇನೆ ಅವಾಗ. ಆಗ ಮಧ್ಯಾಹ್ನ ಹೊತ್ತು ಕೆಲಸ ಮಾಡಬೇಕು ಅನಿಸುತ್ತೆ. ತಮೋಗುಣ ಆದ್ರಿಂದ ಆಗಲೇ ಸೋಮಾರಿತನ ಶುರುವಾಗುತ್ತೆ, ರೆಸ್ಟ್ ಹೋಗಬೇಕು ಅಂತ ಮಲ್ಕೊಂಡ್ಬಿಡುತ್ತೆ. ಸೊ ಮೂರು ಗುಣಗಳ ಇದು ಯಾರಿಗೆ ವ್ಯವಸ್ಥಿತ. ಯಾವಾಗ ಡಿಸ್ಟರ್ಬ್ ಆಗಿದ್ರೆ ಯಾವಾಗಲೂ ಬಡ್ಡೆ, ಯಾವಾಗ ಕಲಕ್ತಾನೆ ಇದ್ರೆ ಏನಾಗುತ್ತದೆ? ಅದಕ್ಕೆ ನಿದ್ರೆ, ಸರಿಯಾದ ನಿದ್ರೆ ಮಾಡಿದಾಗ ಏನಾಗುತ್ತೆ ಅಂದರೆ ಸತ್ತುಗುಣ ಡಾಮಿನೇಟ್ ಆಗಲು ಭಾರಿ ಅನುಕೂಲ. ಆದರೆ ಕುಡಿದು ಮಲಗಿದ್ರೆ ಡಾಮಿನೇಟ್ ಆಗೋದಿಲ್ಲ, ಯಾತಕ್ಕೆ? ಡಿಸ್ಟರ್ಬ್ ಮಾಡುತ್ತೆ ಅದು. ಒಳಗೆ ಸ್ಟರ್ ಇಟ್ಬಿಟ್ಟು ಮಾಡಿದರೆ ಹಾಗೋ ಹಾಗೆ, ಡಿಸ್ಟರ್ಬೆನ್ಸ್ ಮಾಡೋದ್ರಿಂದ ಅದು ಒಳ್ಳೆ ನಿದ್ದೆ ಬರೋದೇ ಇಲ್ಲ ಅವರಿಗೆ. ಬೆಳಗ್ಗೆ ಎತ್ತಷ್ಟು ಫ್ರೆಶ್ ಆಗೋದೂ ಇಲ್ಲ. ನ್ಯಾಚುರಲ್ಲೇ ಬರಬೇಕು ನಿದ್ರೆ ಮೊದಲ, ಎಷ್ಟು ಬೇಕೋ ಅಷ್ಟು ಬರಬೇಕು. ನ್ಯಾಚುರಲ್ಲೇ ಬಂದರೆ ಅದು ಒಳ್ಳೇದು, ಆರ್ಟಿಫಿಷಿಯಲ್ಲೇ ಬಂದರೆ ಅದಕ್ಕೆ ಮಹತ್ವ ಇರೋದಿಲ್ಲ. ಸರಿಯಾಗಿ ನಿದ್ದೆ ಬರು, ಸುಸ್ತಾಗಿದೆ, ಕೆಲಸ ಮಾಡಿದ್ದಾರೆ, ಒಳ್ಳೆ ನಿದ್ರೆ ಅದು. ಆವಾಗ ಅದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ? ಅಲ್ಲಲ್ಲ ತತ್ವಗುಣ ಡಾಮಿನೇಟ್ ಆಗಿ ಹೆಲ್ಪ್ ಮಾಡುತ್ತೆ. ರಿಲ್ಯಾಕ್ಸ್ ಮಾಡ್ಕೊಂಡ್ರೆ ಏನಾಗ್ತಾನೆ, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ರಿಲ್ಯಾಕ್ಸ್ ಮಾಡಿಕೊಂಡ್ರೆ ಇಫ್ ಡ್ರೈವರ್ ಸುಸ್ತಾಗಿಬಿಟ್ಟಿರ್ತಾನೆ, ಒತ್ತಾಯ ಮಾಡಿದ್ರೆ ಏನು ಮಾಡಿದ್ರೆ ಆಕ್ಸಿಡೆಂಟ್ ಮಾಡ್ತಾನೆ, ಸ್ಲೋ ಹೋಗ್ತಾನೆ, ಗೊತ್ತಾಯ್ತಾ? ಫ್ರೆಶ್ ಸ್ವಲ್ಪ ಹೊತ್ತು 10 ಮಿನಿಟ್ ರೆಸ್ಟ್ ತೊಗೊಂಡ್ಬಿಡ್ತಾರೆ, ಫಸ್ಟ್ ಕ್ಲಾಸ್ ಆಗಿ ಹೋಗ್ತಾರೆ. ರಿಲ್ಯಾಕ್ಸ್ ಮಾಡಿದ ತಕ್ಷಣ ರೀಚಾರ್ಜ್ ಆಗುತ್ತೆ. ರೀಚಾರ್ಜ್ ಆಗಲಿ, ನಿದ್ರೆ ಪ್ರೋಸೆಸ್ ಏನು ಗೊತ್ತಾ? ಚಾರ್ಜಿಂಗ್ ಪ್ರೋಸೆಸ್ ಅದು. ಅದಕ್ಕೆ ಚಾರ್ಜಿಂಗ್ ಇದ್ದಾಗ ನೀವು ವರ್ಕ್ ಉಪಯೋಗಿಸ್ಬೇಡಿ ಮೊಬೈಲ್ ಅಂತ ಹೇಳ್ತಾರೆ. ಅದಕ್ಕೆ ಯಾತಕ್ಕೆ ರೆಸ್ಟ್ ಪರ್ಪಸ್ಸೇ ಇಲ್ಲ. ನಿದ್ದೆ ಬಂದರೆ ಮಾತಾಡಿ ಸರಿ ಆಗೋ ಹಾಗೆ, ನಿದ್ದೆ ಮಾಡಿ ಬಿಟ್ಟುಬಿಟ್ರೆ ಹಾಗೆ ಏನಾಗುತ್ತದ, ಏನು ಮಾಡಿರ್ತದ? ಸರಿಯಾಗಿ ಇದಾಗಲಿಕ್ಕೆ ಅನುಕೂಲ ಆಗ್ತಿದ್ರೆ ಅದು ಇದಾಗ ಡೇಂಜರಸ್. ಆ ಕಾಲಕ್ಕೆ ಅದು ತುಂಬ ಬ್ಲಾಸ್ಟ್ ಆಗ್ಬೋದು, ಏನೇನೋ ಆಗುತ್ತೆ. ಅದು ಆ ಸ್ಟೈಲಲ್ಲಿ ಮಾತಾಡಬಾರ್ದು, ತುಂಬ ಜನಕ್ಕೆ ಗೊತ್ತಿಲ್ಲ. ಚಾರ್ಜಿಂಗ್ ಇಟ್ಟೇ ಮಾತಾಡ್ತಿರ್ತಾರೆ, ಚಾರ್ಜಿಂಗ್ ಇಟ್ಟ ಮಾತಾಡಬಾರ್ದು. ಅದು ತುಂಬ ಜನಕ್ಕೆ ಎಲ್ಲ ಆಗಿರೋದೆಲ್ಲ ಆ ಕಾಲಕ್ಕೆ ಚಾರ್ಜಿಂಗ್ ಇಟ್ಟು ಮಾತಾಡ್ತಿದ್ದಾಗ ಅದು ಸ್ಫೋಟ ಆಗ್ಬೋದು, ಇಲ್ಲದ ಹೋದಾಗ ಆಗೋದಿಲ್ಲ ಅದು. ಇದು ಇದ್ರ ಡಿಫೆಕ್ಟ್ ಅಲ್ಲ, ಚಾರ್ಜಿಂಗ್ ಪ್ರೋಸೆಸ್ಸೇ ಹಾಗೆ. ಆ ಬಿಡೋತ್ತಲ್ಲ ಅಷ್ಟಾದ್ರೆ ಅದ್ರ ಮಿಸ್ಟೇಕ್ ಅದು. ಇವ್ರು ಸರಿಯಲ್ಲ, ಅದೇ ಮಿಸ್ಟೇಕ್ ಅದು. ತನ್ನಿಬದ್ನಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ ತೃಷ್ಣಾಸಂಗಯೋಹೋ ಸಮುದ್ಭವಂ ತಯೋಹೋ ಕಾರಣಂ. ತೃಷ್ಣಾಸಂಗಯೋಹೋ ಸಮುದ್ಭವಂ, ತೃಷ್ಣ ಮತ್ತು ಸಂಘ ಎಲ್ಲರಿಂದ ಹುಟ್ಟತಕ್ಕಂಥದ್ದಾದ್ರಿಂದ ಅದಕ್ಕೆ ಕಾರಣ ಅಂತ ಒಂದರ್ಥ. ತಯೋಹೋ ಸಮುದ್ಭವ ಉದ್ಭಾವಕಂ ಅಂತ ಅರ್ಥ, ಅವಕ್ಕೆ ಕಾರಣ ಆಗುತ್ತೆ. ಮೊದಲು ಸ್ವರೂಪ ಏನು ರಾಗಾತ್ಮಕ, ರಿಸಲ್ಟ್ ಏನು ತೃಷ್ಣಾಸಂಗ. ತೃಷ್ಣ ಮತ್ತು ಸಂಘ ಬೆಳಿಗ್ಗೆ ತಷ್ಟ ಕಾಂಟ್ಯಾಕ್ಟ್ ಬೇಕು, ಮಧ್ಯಾಹ್ನ ಅವರು ಕಾಂಟ್ಯಾಕ್ಟ್ ಶುರು ಮಾಡ್ತಾನೆ, ಆಫೀಸ್ ಶುರು ಆಗಿ ಇನ್ನೊಬ್ರು ಕೆಲಸ ಎಲ್ಲ ಓಪನ್ ಮಾಡ್ತಾನೆ. ಈ ಅರ್ಥದಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅಲ್ಲ ತಮೋ ನಿದ್ರಾವಸ್ಥೆ, ತಮೋ ಗುಣದಿಂದ ನಿದ್ರೆ ಹೋಗ್ತಾನ ಅವನು, ತಮೋ ಗುಣದಿಂದಾಗಿ ಆ ಏಳು ಹೊತ್ತಿಗೆ ಏನಾಗ್ತಾ ಬರುತ್ತದ, ಸಪ್ರೆಸ್ ಆಗ್ತಾ ಬರುತ್ತೆ. ಜೀವ ಬೇರೆ, ದೇಹ ಬೇರೆ, ದೇಹದಿಂದ ಡೀಲಿಂಗ್ ಆಗ್ತಾನ, ಡೀಲಿಂಗ್ ಆದ ಬೇರೆ ಹೋಗ್ತಾನೆ, ಡೀಲಿಂಗ್ ಆದ ಇಲ್ಲಿ ಪ್ಯೂರಿಫಿಕೇಶನ್ ಪ್ರೊಸೆಸ್ ನಡೀತಾ ಇರುತ್ತೆ. ಗೊತ್ತಾಯ್ತಾ? ದೇಹಕ್ಕೆ ಗುಣಗಳೆಲ್ಲ ಹೇಳ್ತಿರೋದು ಯಾವ್ದಕ್ಕೆ? ಈಗ ದೇಹಕ್ಕೆ ಹೇಳ್ತಿರೋದು. ತದ್ನಿಬದ್ಧಾತಿ ಕೌಂತೇಯ, ಅದು ಬೇರೆ, ಜ್ಞಾಪಕ ಬರೋದ್ರೆ ಬೇರೆ, ಜ್ಞಾಪಕ ಬಂದ್ರೆ ಬೇರೆ, ಮತ್ತೆ ಮತ್ತೆ ಜ್ಞಾಪಕ ಬಂದ್ರೆ ಬೇರೆ. ಈಗ ಬರೀ ಜ್ಞಾಪಕ ಬರೋ ಸ್ವಪ್ನ ಬರೀ ಭೋಗ ಸ್ವಪ್ನಗಳಷ್ಟೇ, ಅಲ್ಲಿ ಮೂರುತ್ತೆ, ಅದಕ್ಕೆ ಮತ್ತೇನು ಫಲ ಇಲ್ಲ. ಫಲ ಕೊಡೋ ಸ್ವಪ್ನ ಯಾವಾಗ ಚೆನ್ನಾಗಿ ಗಮನ ತಂದುಕೊಡುತ್ತೋ? ಗೊತ್ತಾಯ್ತಾ? ಸುಷುಪ್ತಿಯಲ್ಲಿ ಜ್ಞಾಪಕದ ಪ್ರಶ್ನೆನೇ ಇಲ್ಲ. ಯಾಕೆ? ಸುಷುಪ್ತಿಯಲ್ಲಿ ಮನಸ್ಸು ಕೂಡ ಆಕ್ಟಿವ್ ಆಗಿರೋದಿಲ್ಲ, ಆದ್ರಿಂದ ಬರೀ ಸುಖಾನುಭವ ಆಗುತ್ತೆ ಅಷ್ಟೇ ಹೊರತು ಬೇರೆ ನಿಮಿತ್ತ ಇಲ್ಲ. ದೇವ್ರ ಕಾಂಟ್ಯಾಕ್ಟ್ ಅಷ್ಟೇ, ಅಣ್ಣು ಇಂಗ್ಲಿ ಆಗುತ್ತೆ ಅವನಿಗೆ. ಎಚ್ಚು ಜ್ಞಾನ ಬಂದಾಗ ಮೋಕ್ಷದಲ್ಲಿ ಎದ್ದಾಗ ಆನಂದ ಆಗುತ್ತೆ. ಮಲಗಿದಾಗ ಏನಾಗುತ್ತೆ ಸಂಸಾರಾವಸ್ಥೆಯಲ್ಲಿ, ಮುಕ್ತಿಯಲ್ಲಿ ಎದ್ದಾಗ ಆಗುತ್ತೆ. ಅದು ಮುಕ್ತರಿಗೆ ಏನು ಬೇಕಿಲ್ಲ, ನಿದ್ದೆ ಬೇಕಿಲ್ಲ ಅವರಿಗೆ. ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗ ಸಮುದ್ಭವಂ ತನ್ನಿಬದ್ಧ. ನೋಡಿ ಎಲ್ಲ ಕಡೆ ತನ್ ನಿಬದ್ಧಾತಿ, ಸತ್ವಗುಣಕ್ಕೆ ಬದ್ನಾತಿ ಅಂದ್ರೆ ಇದಕ್ಕೆ ನಿಬದ್ಧಾತಿ ಅಂತ ಕರೆ. ಟೈಟನ್ ಮಾಡ್ತಾ ಹೋಗುತ್ತೆ. ಕೌಂತೇಯ ಕರ್ಮ ಸಂಘೇನ ದೇಹಿನಂ ಕೃಷ್ಣಾಸಂಗ, ನಮಗೆ ಅನುಭವ ಆಗುತ್ತೆ ಒಳ್ಳೆ ದೇಹ ಫ್ರೆಶ್ ಆಗಿದೆ ಅಂತ ಅನಿಸುತ್ತೆ. ಒಂಥರ ಯಾಕೆ ಜಡ ಆಗಿದೆ ಅಂತ, ಅದಕ್ಕೆ ಜಾಡ್ಯ ಅಂತ ಹೇಳ್ತಾರೆ. ಭವತಿ ಯದನುಭಾವ ದೇಢ ಮೂಕೋಪಿ ಜಡಮತಿರಪಿ ಅಂತಂದ್ರೆ ಜಾಯತೆ ಪ್ರಾಜ್ಞೆ ಜಡಮತಿ ಮಂದಮತಿ. ಜಡ ಅಂದ್ರೆ ಫಂಕ್ಷನ್ ಆಗೋದು ಸ್ಲೋ ಮಾಡುತ್ತೆ, ಅದಕ್ಕೇನೆ ಅದು ಜಾಡ್ಯ ಬರುತ್ತೆ ಅಷ್ಟೊತ್ತಿಗೆ. ಗೊತ್ತಾಯ್ತಾ? ಇದರ ಬೆಳಿಗ್ಗೆ ಅಂತ ಫ್ರೆಶ್ ಆಗಿರ್ಲಿಕ್ಕೆ ಏನು ಕಾರಣ ಅಂದ್ರೆ, ಆಮೇಲೆ ನಾವು ಮುಂದೆ ಕೆಲಸ ಮಾಡೋದು ಹಾಗೆ ದೇಹ ಫ್ರೆಶ್ನೆಸ್ ಫೀಲ್ ಮಾಡ್ತಾರ. ಆಮೇಲೆ ಮಧ್ಯಾಹ್ನಕ್ಕಾಗಲೇ ಇದು ಬರ ಸಾಯಂಕಾಲ ಸ್ಟ್ರೈನ್ ಫೀಲ್ ಮಾಡ್ತಾರೆ. ಸ್ಟ್ರೈನ್ ಕೂಡ ಯಾವ್ದು ಕಾರಣ? ಅದು ತಮೋಗುಣದ ಎಫೆಕ್ಟ್. ತಮೋಗುಣ ಬರ್ತಕ್ಕೆ ಶುರುವಾದಂತೆ ಏನಾಗುತ್ತದ, ಸ್ಟ್ರೈನ್ ಆಗಕ್ಕೆ ಶುರುವಾಗುತ್ತೆ. ಇದು ಫ್ರೆಶ್ನೆಸ್ ಬಂದಾಗೆಲ್ಲ ಸತ್ವಗುಣ ಬರೋದು. ಒಳ್ಳೊಳ್ಳೆ ಸಾತ್ವಿಕ ಆಹಾರ ತಗೋತಿದ್ರೆ ಅವಾಗ ಏನಾಗುತ್ತಾಗ ಸತ್ವಗುಣನೇ ಡಾಮಿನೇಟ್ ಆಗ್ತಾ ಬರೋದು. ರಾತ್ರಿ ಆದರೂ ಕೂಡ ತಿಳ್ಕೊಂಡ್ಬಿಡುತ್ತೆ, ಮಧ್ಯರಾತ್ರಿ ಓದಿ ಜ್ಞಾನ ಸಂಪಾದನೆ ಮಾಡಿದರು, ಎಲ್ಲ ಮಲಗಿರೋ ಹೊತ್ತಲ್ಲಿ ಎದ್ಕೋತಿದ್ರು ಅವ್ರು. ಯಾತಕ್ಕೆ? ಸತ್ವಗುಣ ಡಾಮಿನೇಟ್ ಆಗಿದ್ದರಿಂದ ಇಟ್ ಮೀನ್ಸ್ ನೋ ಡಿಫರೆನ್ಸ್. ಸತ್ವ ಅದಕ್ಕೆ ಋಷಿಮುನಿಗಳೆಲ್ಲ ವನದಲ್ಲಿದ್ದರೂ ಹೇಗಿರ್ತಾರೆ ಅವರು, ಕಾಮಕ್ರೋಧ ಯಾತಕ್ಕೆ ಬಿಟ್ಟಿರ್ತಾರೆ ಅಂದರೆ ಸತ್ವಗುಣನೇ ಡಾಮಿನೇಟ್ ಮಾಡ್ಕೊಳ್ಳೋದ್ರಿಂದ ಅವ್ರು ಯಾವ ಕಾಲದಲ್ಲಿದ್ದರೂ ಅದೇ ಬ್ಯಾಲೆನ್ಸ್ ಮಾಡ್ತಾರೆ. ನಮ್ಮ ಕಾಲದ ಎಫೆಕ್ಟಿನ ಗೆದ್ದು ಬಿಡ್ತಾರೋ. ಗೊತ್ತಾಯ್ತಾ? ಕಾಲದ ಬಂದು ಎ ಸಿ ಇದ್ದಾಗ ಬಿಸಿ ಆಗೋದಿಲ್ಲ ಅಂತವ ಹಾಗೆ, ಎ ಸಿ ಇದ್ದಾಗ ನಮಗೆ ಸೆಕೆ ಗೊತ್ತಾಗಲಿಲ್ಲ ಅಂತೀವಲ್ಲ ಆ ರೀತಿ. ಇದು ಎಕ್ಸ್ಟರ್ನಲ್ ಕಂಟ್ರೋಲ್ ಮಾಡ್ತಾರ, ಬಿಸಿ ಕಂಟ್ರೋಲ್ ಮಾಡೋದು ಗೊತ್ತಾಗಿದೆ. ಮನಸ್ಸಿನ ಕ್ರೋಧ ಬಿಸಿ ಆಗುತ್ತೆ, ಅದನ್ನು ಕಂಟ್ರೋಲ್ ಮಾಡೋದು ಗೊತ್ತಿಲ್ಲ. ಮನೆಯಲ್ಲಿ ಕಂಟ್ರೋಲ್ ಮಾಡೋದು, ಮನಸ್ಸಿನಲ್ಲಿ ಕಂಟ್ರೋಲ್ ಮಾಡಬೇಕು. ಮನಸ್ಸಿನಲ್ಲಿ ಯಾವಾಗಲೂ ಹೇಗೆ ಇಟ್ಕೊಂಡಿರ್ಬೇಕು, ಅದನ್ನು ಆಪ್ಟಿಮಮ್ ಟೆಂಪರೇಚರ್ ಇರಬೇಕು. ಈಗ ಬಂದಿದೆ 28, ತುಂಬ ಕೂಲ್ ಮಾಡಿಬಿಟ್ರೆ ದೇಹಕ್ಕೆ ಒಳ್ಳೇದಲ್ಲ. ಎ ಸಿಗಳಿಗೆ ಇಷ್ಟೆಲ್ಲ ರೂಲ್ ಮಾಡ್ತಾರಂತ ಒಂದು ರೂಲ್ ಏನಂದರೆ, ಬಸ್ಗಳೆಲ್ಲ ಸಿಕ್ಕಾಬಿಟ್ಟು ಎ ಸಿ ಹಾಕ್ಬಿಡ್ತಾರೆ ಜಾಸ್ತಿ, ಅದು ತುಂಬ ಒಳ್ಳೇದಲ್ಲ, ಅದು ದೇಹಕ್ಕೆ ಆರೋಗ್ಯ ಅಲ್ಲ. ಅದಕ್ಕೆ ಒಂದು ಅದನ್ನು ಕೆಳಗೆ ಹೋಗಲೇಬಾರದು ಟೆಂಪರೇಚರ್, ಅವಾಗ ಆರೋಗ್ಯ ಸರಿ ಇರುತ್ತೆ. ಅದು ಇಲ್ಲದ ಆರ್ಟಿಫಿಷಿಯಲ್ ಮಾಡ್ಕೊಳ್ಳೋದು, ಎ ಸಿಯಲ್ಲಿ ವರ್ಕ್ ಮಾಡೋರಿಗೆ ದೇಹ ಶಿಥಿಲ ಆಗ್ತಾ ಬರುತ್ತೆ ಬೇಗ ಬೇಗ. ಆಪ್ಟಿಮಮ್ ಇದ್ರೆ ಆಗೋದಿಲ್ಲ, ಅದನ್ನು ಇವರೆಲ್ಲ ಸ್ವೇಚ್ಛೆಯಿಂದ ಉಪಯೋಗಿಸ್ಬಿಡ್ತಾರಲ್ಲ, ತಪ್ಪದು. ಅದು ನೀರು ಹಾಗೇನೆ, ರೂಮ್ ಟೆಂಪರೇಚರ್ ನೀರು ಕುಡಿದ್ರೆ ಭಾರಿ ಒಳ್ಳೇದು ಯಾವಾಗಲೂ. ಗೊತ್ತಾಯ್ತಾ? ಸ್ವಲ್ಪ ತಣ್ಣಗಿದ್ರೆ ಪರವಾಗಿಲ್ಲ, ಇವರು ಜಾಸ್ತಿ ತಣ್ಣೆ ಮಾಡ್ತಾರೆ ವಿಜಲ್ ಇಟ್ಬಿಟ್ಟು, ಬಾಡಿ ಡಿಸ್ಟರ್ಬ್ ಆಗುತ್ತೆ. ಮತ್ತೆ ಆದರೆ ತುಂಬ ತಣ್ಣೀರು ಕುಡಿಬಾರ್ದು, ತುಂಬ ಬಿಸಿನೀರು ಕುಡಿಬಾರ್ದು ನಮಗೆ ಗೊತ್ತಿ ಕುಡ್ಲಿಕ್ಕೆ ಆಗೋದೇ ಇಲ್ಲ. ಅದ್ರಲ್ಲಿ ತುಂಬ ತಣ್ಣೀರು ಕುಡಿಬಾರ್ದು, ಆಪೋಸಿಟ್. ಅದಕ್ಕೆ ಆಪೋಸಿಟ್ ಅದು ಕುಡಿದ್ರೆ ಕೂಡ ದೇಹದ ಬ್ಯಾಲೆನ್ಸ್ ಕೆಟ್ಟೋಗ್ಬಿಡುತ್ತೆ. ಅದೆಲ್ಲ ಸತ್ವಗುಣ ಇದೆಲ್ಲ ಡೈಲಿ ಬೇಕಾದಿವೆಲ್ಲ, ಡಾಕ್ಟರ್ ಬೇಕಾಗೋದಿಲ್ಲ, ಆಮೇಲೆ ಸರಿಯಾಗಿ ಗೊತ್ತಾಗಿಬಿಟ್ರೆ. ಅದಕ್ಕೆ ಇದೇ ವೈದ್ಯಶಾಸ್ತ್ರ, ಯಾವುದೇ ಔಷಧಿ ಕೂಡ ಸತ್ವಗುಣ ಹೆಚ್ಚು ಮಾಡಿದರೆ ಔಷಧಿ ಅದು ತಕ್ಷಣ ಸರಿ ಮಾಡಿಬಿಡೋದು. ತಮೋಗುಣ ಜಾಸ್ತಿ ಮಾಡಿದರೆ ರೋಗ ಅದು. ತಮೋಗುಣ ತಂದುಕೊಡೋದೆಲ್ಲ ರೋಗ ಕಾರಕ, ಸತ್ವಗುಣ ಬರೋದೆಲ್ಲ ರೋಗ ಪರಿಹಾರಕ. ಆ ಜ್ಞಾನ ಇಟ್ಕೊಂಡ್ರೆ ಆಹಾರದಲ್ಲೇ ಒಳ್ಳೆ ಆಹಾರ ಊಟ, ಯಾತಕ್ಕೆ ಪ್ರಸಾದ ತಗೊಂಡ್ರೆ ಆರೋಗ್ಯ ಸರಿ ಹೋಗುತ್ತೆ ಅಂದರೆ ಅದು ಸಾತ್ವಿಕ ಇರುತ್ತವರು. ಪ್ರಸಾದದಲ್ಲಿ ಯಾವ ಅಂಶ ಇರುತ್ತೆ? ಸಾತ್ವಿಕವಾದ್ದರಿಂದ ಅದು ಬಲಿಬೇಗ ದೇಹದೊಳಗೆ ಏನು ಕ್ರಿಯೇಟ್ ಮಾಡುತ್ತೆ, ಫ್ರೆಶ್ನೆಸ್ ಕ್ರಿಯೇಟ್ ಮಾಡುತ್ತೆ, ರೋಗ ತೆಗೆದಾಕ್ಬಿಡುತ್ತೆ. ಪ್ರಸಾದ ಸ್ವೀಕಾರ ಅದಕ್ಕೆ ಮಾಡಿದ್ದು. ಯಾಚೆಯೇ ಶ್ರೋತ್ರಿಯಸ್ಯ ಅನ್ನಂ, ಶ್ರೋತ್ರಿಯರೆಲ್ಲ ನೈವೇದ್ಯ ಇತ್ಯಾದಿ ಮಾಡಿರ್ತಾರೆ, ನಿಷಿದ್ಧ ಪದಾರ್ಥ ಇರೋದಿಲ್ಲ. ಆದ್ದರಿಂದ ಅಂತ ಆಹಾರ ತಗೊಂಡ್ರೆ ಸ್ವಲ್ಪ ತೊಗೊಂಡ್ರೆ ಕೂಡ ಒಳ್ಳೆ ಬಾಡಿ ಫ್ರೆಶ್ ಆಗುತ್ತೆ. ಬೇರೆ ಕಡೆ ಮಾಡಿರೋದಿಲ್ಲ ಆದ್ರಿಂದ ಏನಾಗುತ್ತೆ, ಅದು ರೋಗ ಬರುತ್ತೆ. ಅದಕ್ಕೆ ಪ್ರಸಾದ ತಗೋಬಹುದು, ಬೇರೆ ತಗೊಳಕ್ಕೆ ಅವಕಾಶ ಇಲ್ಲ. ತಂದಿಬದ್ನಾತಿ ಕೌಂತೇಯ ಕರ್ಮ ಸಂಘೇನ ದೇಹಿನಂ ಕೃಷ್ಣಾಸಂಗಯೋ ಸಮುದ್ಭವಂ. ಅತ್ರ ರಜ ತೃಷ್ಣಾಸಂಗ ಸಮುದ್ಭವಂ ಇತ್ಯಸ್ಯ ತೃಷ್ಣಾಸಂಗಾಭ್ಯಾಂ ಸಮುದ್ಭವೋ ಯಸ್ಯ ಇತಿ அப்பவியானமிதி பாவேன கிருஷ்ணா சங்காபியாம் சமுத்வ. கிருஷ்ணா சங்ககடிந்த அது ஹுட்டோதல்ல, கிருஷ்ணா சங்ககடிய காரண ஆகும். ஆ அர்த்த பரபக்க நிதித்தை பிடிச்சபேக்கு அந்த அர்த்த. விருக தரசன பூர்வகமாக கிருஷ்ணே சமுத்பவதி சமுத்பவம் நோடி, அஸ்மாத் சமுத்வத்தை காரண ஓத்தாயத்தா. சமுத்பூதவாதத்து காரிய, சமுத்பூத அந்த அர்த்த மாடபாரது, சமுத்பாவக அந்த அர்த்த மாடபேக்கு. அந்யதா பிரகிருதி சம்பவாக ஐதே முக்தி விரோதா, ಈ ಅರ್ಥ ಮಾಡೋದಕ್ಕೆ ಬೇಸಿ ಶುರುವಾಗಿರೋದೇ ಹಾಗೆ. ಪ್ರಕೃತಿ ಸಂಭವ ಅಂತ, ಪ್ರಕೃತಿಯಿಂದ ಸಂಭವ ಅಂತ ಬಂದಿರೋದ್ರಿಂದ ಗುಣದಿಂದ ಸಂಭವ ಅಂತಾನೆ. ಆ ಸೀರೀಸ್ ಇರೋದೇ ಹಾಗೆ. ಉಳಿದವ್ರು ಆ ಬಿಟ್ಟು ಬೇರೆ ಅರ್ಥ ಮಾಡಿಬಿಟ್ರೆ ಅವ್ರ ಲಿಂಕೆ ತಪ್ಪೋಗ್ಬಿಡುತ್ತೆ. ಸಮುದ್ಭವ ವಂಶಾವಳಿ ಬರೆದಿರ್ತಾರೆ ನಮ್ಮ ವಂಶಾವಳಿ ಏನಾಗುತ್ತೆ, ಮೇಲಿರೋನ ಅಪ್ಪ ಕೆಳಗಿರೋ ತಮ್ಮ ಮಗ ಅಂತಾರ ಅಷ್ಟೇ ತಾನೆ. ಅಪಾರ್ಥ ಮಾಡಿಬಿಟ್ರೆ ಅದಕ್ಕೆ ತಪ್ಪದು, ಕ್ರಮನೇ ತಪ್ಪಿದ್ದಾನೆ ಅಂತ. ಈ ಪ್ರಕೃತಿ ಸಂಭವ ಅಂತ ಕರೆದ ಮೇಲೆ ಇಲ್ಲಿ ಬಂದು ಸಮುದ್ಭವಕ್ಕೂ ಅದೇ ಅರ್ಥ ಮಾಡಬೇಕು. ತಮಸ್ತ್ವಜ್ಞಾನಜಂ ವಿಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬದ್ಧಾತಿ ಭಾರತ. ತಮಸ್ತು ಅಜ್ಞಾನಜಂ ವಿಧಿ, ತಮಸ್ಸು ಅಜ್ಞಾನದಿಂದ ಹುಟ್ಟುತ್ತೆ, ಅಜ್ಞಾನಕ್ಕೆ ಕಾರಣನೂ ಆಗುತ್ತೆ, ಎರಡೆರಡು ಹುಟ್ಟೋದು ಅದರಲ್ಲೇ ಪರ್ಯವಸಾನ ಹೊಂದೋದು. ಮೋಹನಂ ಸರ್ವದೇಹಿನಾಂ, ದೇಹಗಳಿಗೆ ಮೋಹ ಕವಿಸಿಬಿಡುತ್ತೆ, ದೇಹಗಳಿಗೆ ಮೋಹ ಕವಿಸ್ತಕ್ಕಂಥ ಗುಣ. ಈ ನಿದ್ರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಎಲ್ಲ ಏನವು, ಇವ ಹೆಂಡ ಕುಡಿದ್ರೆ ಮೈ ಮರೆತು ಬಿಡ್ತಾನೆ, ಯಾಕೆ ತಮೋ ಗುಣ ಇದೆ ಅದರಲ್ಲಿ, ಗೊತ್ತಾಯ್ತಾ. ತಮೋಗುಣ ಇರೋದ್ರಿಂದ ಮೈ ಮರೆಸೇ ಶುರುವಾಗುತ್ತೆ. ಮೋಹನಂ ಸರ್ವದೇಹಿನಂ, ಸರ್ವದೇಹಿನಂ ಎಲ್ಲ ದೇಹದಲ್ಲಿ ಯಾರ್ಯಾರು ದೇಹ ಇದೆಯೋ, ದೇಹಿ ಅಂತ ಹೇಳಿದ್ರಿಂದ ಭೌತಿಕ ದೇಹ, ಪ್ರಾಕೃತ ದೇಹ ಅಂತ ಅರ್ಥ. ಮುಕ್ತರಿಗೆ ಪ್ರಶ್ನೆ ಬರೋದಿಲ್ಲ, ಯಾತಕ್ಕೆ ಇಂಥ ದೇಹ ಇಲ್ಲ ಅವರಿಗೆ. ದೇಹಿ ಅಂತ ಕರೆದಾಗ ಆ ದೇಹ ಸ್ವರೂಪ ದೇಹ, ಅದು ಬಿಟ್ಟು ಬಂದರೆ ದೇಹಿ ಆಗ್ತಾನೋ, ಗೊತ್ತಾಯ್ತಾ. ದೇಹಿ ಅದಕ್ಕೆ ದೇಹಿ ಎತ್ತಾರೆ ಬದುಕ್ತಾರೆ ಅಂತ ಅರ್ಥ. ದೇಹಿ ಇರೋ ದೇಹಿ ದೇಹಿ ಅದಕ್ಕೆ ದೇಹ ಇರೋವರೆಗೆ ಏನದು ದೇಹಿ ಬಿಡವಿಲ್ಲ ಅಂತ ಅರ್ಥ. ದೇಹಿ ದೇಹಿ ಅನ್ನೋ ಪದ ಎರಡು ಅರ್ಥ ಉಂಟು. ದೇಹಿ ದೇಹಿ ಅದು ಕ್ರಿಯಾಪದ, ಇದು ನಾಮಪದ. ನಾಮಪದದ ದೇಹಿ ಕ್ರಿಯಾಪದದ ದೇಹಿ ಆಗಿಬಿಟ್ರೆ ಏನಾಗುತ್ತದ, ಭಿಕ್ಷಾನ್ ದೇಹಿ ಅಂತೀವಲ್ಲ ಅಲ್ಲೇ ಆಗಿಬಿಡುತ್ತೆ, ಹಾಗಾಗಬಾರದು. ಅಜ್ಞಾನಂ ಜಾಯತೆ ಯತಸ್ತತ್ ಅಜ್ಞಾನಜಂ, ಇದರಿಂದ ಅಜ್ಞಾನಕ್ಕೆ ಕಾರಣವಾಗೋದು ತಮೋ ಗುಣ. ಪ್ರಮಾದ ಮೋಹವು ತಮಸಃ ಇತಿ ವಾಕ್ಯಶೇಷ ಮುಂದೆ ಬರುತ್ತೆ. ಪ್ರಮಾದ ಮೋಹವು ಭವತಃ ಅಂತ ಹೇಳೋದ್ರಿಂದ ಪ್ರಭರಿಂದ ತಮೋ ಗುಣ ಅನ್ನೋದು ಹಾಗೆ ಮಾಡುತ್ತೆ. ದೇಹದಲ್ಲಿರುತ್ತೆ, ದೇಹದಲ್ಲಿ ಡಾಮಿನೇಟ್ ಆಗಿ ಮೂರು ಗುಣಗಳು ಯಾವಾಗಲೂ ಕೂಡ ಮಿಕ್ಸ್ ಆಗಿರುತ್ತೆ, ಸಪ್ರೇಟ್ ಇನ್ಕ್ರೀಸ್ ಆಗುತ್ತೆ. ಅದು ಬೆಳಗ್ಗೆಲ್ಲ ಫ್ರೆಶ್ ಸತ್ತುಕೊಂಡು ಸಾಯಂಕಾಲದೊತ್ತಿಗೆ ಏನಾಗುತ್ತೆ, ಅದು ಡಾಮಿನೇಟ್ ಆಗುತ್ತೆ. ಅದೇ ರೀತಿಯೇ ಉಲ್ಟ ಪಲ್ಟ, ಚಿಕ್ಕ ವಯಸ್ಸಲ್ಲಿ ಸತ್ತುಗುಣ ಡಾಮಿನೇಟ್ ಆಗಿರುತ್ತೆ. ಅದು ತೆಕ್ಕ ಮಗಳು ಓಡಾಡೆ ಗೊತ್ತಿಲ್ಲ, ಓಡ್ತಿರ್ತಾರೆ ಯಾವಾಗಲೂ ಕೂಡ. ಯಾಕೆ ವೆರಿ ಆಕ್ಟಿವ್ ಮಾಡುತ್ತೆ ಅದು. ವಯಸ್ಸಾದ್ಮೇಲೆ ಓ ಹೇಳ್ಬೇಕಾ ಅಲ್ಲೇನು ಶುರು ಮಾಡ್ತಾ, ಹೇಳ್ಬೇಕಾ ನಿಲ್ಬೇಕಾ ನೀನೇ ಹೋಗು ಹೀಗೆಲ್ಲ. ಚಿಕ್ಕ ಮಗಳು ನಾನೇ ಹೋಗ್ತೀನಿ ಅಂತ ಹೇಳ್ತಾರೆ. ಆ ಉತ್ಸಾಹ ಭಾರಿ ಜಾಸ್ತಿ. ಸತ್ವಗುಣ ಏನು, ಅದಕ್ಕೆ ಎಂಗೇಜ್ ಎಲ್ಲ ನೋಡಿ. ಬೆಳಿಗ್ಗೆ ತಗೊಂಡಾಗ ಸತ್ವಗುಣ, ಮಧ್ಯಾಹ್ನ ರೇವಗುಣ, ಸಾಯಂಕಾಲ ತಮೋಗುಣ, ಚಿಕ್ಕ ವಯಸ್ಸಿನಲ್ಲಿ ಏನದು ಸತ್ವಗುಣ. ಯೌವನದಲ್ಲಿ ಕೆಲಸಕ್ಕೆ ಸೇರ್ತಾನೆ, ಅದಕ್ಕೆ ರಜೋಗುಣ. ಆಗ ಚಿಕ್ಕ ಗುಣ, ಆಮೇಲೆ ಯುವನದಲ್ಲಿ ರಿಟೈರ್ ಆಗ್ತಾನೆ ತಮೋಗುಣ. ಊಟ ಪಾಠ ದೇಹದ ಕ್ರಮ ಬೇರೆ, ವಯಸ್ಸಿನ ಕ್ರಮ ಬೇರೆ. ಕೃತಯುಗ ಪೂರ್ತಿ ಸತ್ವಗುಣ, ಮತ್ತೆ ಯುಗದ ಕ್ರಮ ಅದು. ಎಲ್ಲ ಆಕ್ಟಿವ್ ಇಲ್ಲ, ಕೃತಂ ಕೃತಂ ಕೃತಂ. ಏನು ಕೇಳಿದ್ರು ಆಯ್ತು ಆಯ್ತು ಆಯ್ತು, ಉಡುಪಿ ಕಡೆ ಅಂತಾರಲ್ಲ, ಆಯ್ತು ಆಯ್ತು ಅಂತ ಮಾಡೇ ಬಿಡ್ತೀವಿ ಅಂತ ಅರ್ಥ. ತಿಳಿತಲ್ಲ ಆಯ್ತು ಅಂದ್ರೆ ಡನ್ ಅಂತ ಅರ್ಥ. ಡನ್ ಕೊಡುತ್ತಲ್ಲ ಮೇಲ್ ಕಡೆ ಡನ್ ಅಂತ ಕೊಡುತ್ತೆ, ಆ ಥರ ಕೊಡುತ್ತ ಅದು ಕೃತಯುಗ. ತ್ರೇತಾಯುಗದಲ್ಲಿ ಸ್ವಲ್ಪ ಆದ ಜ್ಞಾನಕ್ಕೆ ಅಫೆಕ್ಟ್ ಆಗುತ್ತೆ, ಲೈಟಾಗಿ ಅಫೆಕ್ಟ್ ಆಗುತ್ತೆ. ಆಮೇಲೆ ದ್ವಾಪರಯುಗದೊಳಗೆ ಅಲ್ವಾ 50-50 ಇದ್ದಾಗೆ. ಕೃತಯುಗ ಕಲಿಯುಗದೊಳಗೆ ಏನಾಯ್ತು ಆಯ್ತು ಅಂತಾರೆ ಮಾಡೋದಿಲ್ಲ ಆ ಥರ. ಅಲ್ಲಿ ಆಯ್ತು ಅಂತ ಮಾಡ್ತಾರೆ, ಆಯ್ತು ಅಂತ ಮಾಡೋದಿಲ್ಲ. ಇಷ್ಟೇ ಡಿಫರೆನ್ಸ್. ಬಾಯಲ್ಲಿ ಆಯ್ತು ಆಯ್ತು ಅದು, ಅವ್ರು ಇದೊಬ್ಬರು ಗಾಡಿ ಹೋಗ್ಬಿಟ್ಟಿರ್ತಾರೆ, ಇರೋದೇ ಇಲ್ಲ. ಇದು ಮೋಸ. ಅಜ್ಞಾನ ಅಜಾನ ಪ್ರಭಾದ ಮೋಹವು ತಮಸಃ ಇತಿ ವಾಕ್ಯಶೇಷ ಸತ್ವಂ ಸುಖೇ ಸಂಜನಯತಿ ಇತ್ಯಸ್ಯ ಅಜ್ಞಾನ ಜಾತಂ ಇತಿ ಅಪವ್ಯಾಖ್ಯಾಂ ಪ್ರತ್ಯಾಖ್ಯಾನಮು ಪ್ರತ್ಯಾಖ್ಯಾತು ಮಾಹ. ಜ್ಞಾನಿಗಳು ಸರಿಯಾಗಿ ಬದುಕಿದರೆ ವೃದ್ಧಾಪ್ಯದಲ್ಲೇ 120 ವರ್ಷ ಲಾಸ್ಟ್ ಡೇ ಅವತ್ತು ಹೇಗಿದ್ರು ಆದರೆ ಸಭೆಗಳು ಒಂದು ಕರಿಯ ಪುರಂದರ ನಾಡುಗಳು ಹಿಂದಟ್ಟಿದ ಕರ್ಮಂದಿಗಳ ರಸ ಏನು ಎಫೆಕ್ಟೇ ಆಗಿಲ್ಲ ಅವ್ರಿಗೆ. ಯಾಕೆ ಫುಲ್ ಸತ್ವ, ಮೊದಲೇ ಸನ್ಯಾಸಿಗಳು, ಬಾಲಸನ್ಯಾಸಿಗಳು, ಆಮೇಲೆ ಪರಮಹಂಸರು, ಪೀಠಾಧೀಶರು, ಗ್ರಂಥ ಬರೋರು ಎಲ್ಲ ಪ್ಲಸ್ ಪಾಯಿಂಟ್ಗಳಾಗಿದ್ದಾಗಿತ್ತು. ಅಲ್ಲಿ ತಮ್ಮ ಕೂಡ ಹತ್ರ ಕೂಡ ಬರಾಗಿರಲಿಲ್ಲ. ಅದನ್ನು ಹೇಗಿದ್ರು ಅವರು ಚಿಕ್ಕ ಎಷ್ಟೇ ಅಷ್ಟೇ ಆಕ್ಟಿವ್ ಇದ್ರು. ಅದಕ್ಕೆ ವೃದ್ಧಾಪ್ಯದ ಎಫೆಕ್ಟ್ ಅದಕ್ಕೆ ಹೇಳ್ತಾರೆ, ಸ್ಲೋ ಏಜಿಂಗ್ ಅಂತ ಅದಕ್ಕೆ ಕರೀತಾರೆ. ಏಕಾಶಿ ವ್ರತ ಮಾಡ್ತಾನೆ ಅಂತ, ತಮೋ ಗುಣ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಡುತ್ತೆ. ಅವಾಗ ಏನಾಗುತ್ತೆ, ಅವನು ಫ್ರೆಶ್ ಆಗಿಬಿಡ್ತಾನೆ ಇಮಿಡಿಯೇಟ್. ಆದ್ದರಿಂದ ದಾಚಿ ಬಳಿ ಫ್ರೆಶ್ನೆಸ್ ಫೀಲ್ ಮಾಡ್ತಾನೆ ಆ್ಯಕ್ಚುಲಿ, ಗೊತ್ತಾಯ್ತಾ. ಫ್ರೆಶ್ ಫೀಲ್ ಮಾಡೋದಕ್ಕೆ ಒಳ್ಳೆ ಅವನ ಅನುಭವ ಅದು. ಉಪವಾಸದಿಂದ ಫ್ರೆಶ್ ಆಗಿರೋದು ಗೊತ್ತಾಗ್ಬಿಡುತ್ತೆ ಮನುಷ್ಯರಿಗೆ. ಅಜ್ಞಾನಂ ಜಾಯತೆ ఇత్యవ్యయా ఇది అపవ్యాఖ్యాం ప్రత్యాఖ్యాతుం అజ్ఞాన జాతమల్ల అజ్ఞాన జనకం అంతర్థ అజ్ఞానమితి ఏతచ్చ అనితి దృశిగ్రహణ సామర్థ్యాల్ లభ్యతే అన్యేష్వపి దృశ్యతే అంత హేళం వ్యాకరణ సూత్ర ఇది. ಅದರ ಪ್ರಕಾರ ಅದು ಅರ್ಥ ಆಗ ಅನ್ಯೇಷು ದೃಶ್ಯತೆ ಇತಿ ಉಕ್ತೇ ದೃಶಿ ದೃಶಿ ಗ್ರಹಣ ಸಾಮರ್ಥ್ಯಾತ್ ಕರಣೇ ಪ್ರಥಮಾಂತೆ ಉಪಪದೇಪಿ ಅಂದರೆ ಕರಣೇ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿದರು. ಗೊತ್ತಾಯ್ತಾ? ಕರಣೆ ಕರಣ ಅಂದರೆ ಸಾಧನ, ಅಜ್ಞಾನಕ್ಕೆ ಸಾಧನ ಹುಟ್ಟಿಸುವುದು ಅಂತ ಅರ್ಥ. ಹುಟ್ಟಿದ್ದು ಅಲ್ಲ, ಹುಟ್ಟಿಸುವುದು ಮತ್ತು ಈ ಸೂತ್ರದಿಂದ ಟೀಕರ ಧೋತ್ರ ಕೊಟ್ಟು ಮಾಡಿದ್ರು ರಾಯರ ಅದನ್ನು ಅರ್ಥ ಬರೋದು. ಉಪದೇರ್ ಜನೇರ್ ಡಪ್ರತೆ ಲಭ್ಯತೆ ಇತಿ ಅರ್ಥ ಇತಿ ದೃಶಿಗ್ರಹಣ ಸಾಮರ್ಥ್ಯಾತ್ ಲಭ್ಯತೆ. ಕುತಃ ಪ್ರತೀತ ಏವಾರ್ಥವು ದೃಶಿ ಅಂತ ಯಾತ್ರ ತಗೊಂಡ್ರೆ ಜ್ಞಾನ, ಜ್ಞಾನ ಮತ್ತು ದೃಶ್ ದೃಶ್ಯರ್ ಜ್ಞಾನ ಅಂತ ಹೇಳೋದ್ರಿಂದ ಅದು ಕೂಡುತ್ತೆ. ಇತ್ಯತಃ ಪ್ರಮಾದ ಇತಿ ವಾಕ್ಯ ಶೇಷೆ ಪ್ರಮಾದ ಶಬ್ದಕ್ಕೆ ಇನ್ನೊಂದು ತಪ್ಪು ಮಾಡಿಸುತ್ತೆ ಅಂತ ಅರ್ಥ. ಬೆಳಿಗ್ಗೆ ಸರಿ ಮಾಡ್ತಾನೆ, ಆಮೇಲೆ ತುಂಬ ತೈರಾದಾಗ ಏನಿರ್ತಾನೆ, ಎಲ್ಲ ತಪ್ಪು ತಪ್ಪು ಆನ್ಸರ್ ಬರ್ತಾ ಇರುತ್ತೆ. ಯಾಕೆ? ತಮೋ ಗುಣ ಯಾವಾಗಲೂ ಯಾವ್ದು ರಿಸಲ್ಟ್ ಮಾಡುತ್ತದೋ ತಪ್ಪುಗಳನ್ನು ಮಾಡಿಸುತ್ತೆ. ಗೊತ್ತಾಯ್ತಾ? ಬೆಳಿಗ್ಗೆ ತಪ್ಪುಗಳು ಕಡಿಮೆ. ಅದು ರಾತ್ರಿ ಓದೋದಕ್ಕಿಂತ ಬೆಳಿಗ್ಗೆ ಹೋದ್ರೆ ಫ್ರೆಶ್ ಆಗಿದ್ದಾಗ ಏನಾಗುತ್ತೆ ಅವನು? ರಾತ್ರಿ 2 ಗಂಟೆ ಓದೋದು ಒಂದೇ ಒಂದೇ ಅಂತ ಹೇಳ್ತಾರೆ. ಫ್ರೆಶ್ ಆಗಿದ್ದಾಗ 10 ನಿಮಿಷ ಓದಿದ್ರು ತಿಳಿಯುತ್ತೆ, ಡಿಸ್ಟರ್ಬ್ ಆದಾಗ ಏನು ಓದ್ತೇನೆ ನೆನಪಿರಲ್ಲ, ಹಾಗಾಗಿಬಿಡುತ್ತ. ಅದಕ್ಕೆ ತಮ್ಮ ಪ್ರಮಾದಕ್ಕೆ ಕಾರಣ ಆಗುತ್ತೆ. ಪ್ರಮಾದ ಆಲಸ್ಯ, ಮೊದಲು ಆಲಸ್ಯ, ಆಮೇಲೆ ಪ್ರಮಾದ, ಆಮೇಲೆ ನಿದ್ರೆ, ಉಲ್ಟಪಲ್ಟ ತಪ್ಪು ಸ್ಲೋಲಿ ತಪ್ಪು ಮಾಡ್ತಾನೆ. ಮೊದಲೇನು ಮಾಡ್ತಾನೆ? ಸ್ಲೋ ಮಾಡ್ತಾನೆ, ಆಮೇಲೆ ತಪ್ಪು ತಪ್ಪು ಮಾಡ್ತಾನೆ, ಆಮೇಲೆ ಮಲಗಿಬಿಡ್ತಾನೆ. 3 ಸ್ಟೇಜ್ ಅದು. ತೂಕಡಿಸೋದೆಲ್ಲ ಮಧ್ಯದ ವ್ಯವಸ್ಥೆ ಅದು. ಗೊತ್ತಾಯ್ತು? ಆಮೇಲೆ ಮಲಿಬಿಡೋದು ಫೈನಲ್. ಆ ರೀತಿ ಪ್ರಮಾದ ಆಲಸ್ಯ ನಿದ್ರ, 3 ಸುಮ್ಮನೆ ಹೇಳಲಿಲ್ಲ, ಲಿಂಕ್ ಇದೆ ಒಂದಕ್ಕೊಂದು. ವಾಕ್ಯ ಶೇಷ ಅಜ್ಞಾನಸ್ಯ ತತ್ತ ತಮಃ ಕಾರ್ಯತ್ವ ವಚನಾದಿತ್ಯರ್ಥ ಅಜ್ಞಾನ ಜನಕಮ್ಮಿತ್ತೇತಚ್ಚ ಆಚಾರ್ಯ ಮಾತಿಗೆ ಆ ವ್ಯಾಕರಣ ಸೂತ್ರ ಸಪೋರ್ಟ್ ಕೊಟ್ಟಿದ್ದಾಯ್ತು. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ. ಸತ್ವಂ ಸುಖೇ ಸಂಜಯತಿ ರಜಃ ಸತ್ವ ಯಾವಾಗಲೂ ಸುಖಕರವಾದಂಥ ಮನಸ್ಸು ಮನೋಭಾವ ಫ್ರೆಶ್ನೆಸ್ ಉಂಟು ಮಾಡುತ್ತೆ. ರಜಃ ಕರ್ಮಣಿ ಭಾರತ ರಜೋಗುಣ ಕರ್ಮ ಅನುಷ್ಠಾನಕ್ಕೆ ಶಕ್ತಿ ಕೊಡುತ್ತೆ. ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಜ್ಜಯತ್ಯುತ ತಮೋಗುಣ ಜ್ಞಾನವನ್ನು ಮುಚ್ಚಿಬಿಟ್ಟು ತಪ್ಪುಗಳಿಗೆ ಕಾರಣ ಮಾಡುತ್ತೆ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ. ಇದು ಒಂದು ಸ್ಟೇಜ್ ಆಯ್ತು. ಈಗ ಇನ್ನೊಂದು ಸ್ಟೇಜ್ ಮುಂದೆ. ಈಗ ಹಾಗಿದ್ರೆ ಸಾಮಾನ್ಯವಾಗಿ ತತ್ವಗುಣ ಡಾಮಿನೇಟ್ ಆದರೆ ಇವೆಲ್ಲ ಬಂತು. ಈ 3 ಸಾಮಾನ್ಯವಾಗಿ ಪ್ಯೂರ್ ಸ್ಟೇಜಲ್ಲಿ ಸಿಗೋದೇ ಇಲ್ಲ ನನಗೆ. ಇವಾಗ ಚಪಾತಿ ಮಾಡಿದ್ಮೇಲೆ ಹಿಟ್ಟು ತೋರಿಸೋದು ಯಾಕೆ ತೋರಿಸ್ತಾನೆ? ಅದರೊಳಗೆ ಪ್ಯೂರ್ ಹಿಟ್ಟು ತೋರ್ಸೋಕ್ಕೆ ಬರೋದಿಲ್ಲ. ಒಂದೊಂದು ಏನಾಗಿಬಿಟ್ಟಿರ್ತದೆ ಅದರೊಳಗೆ. ಈಗ ನಮ್ಮ ದೇಹ ರಿಸಲ್ಟ್ ಇದು, ಸೊ ಸಪ್ರೇಟ್ ತೋರ್ಸೋಕ್ಕೆ ಬರೋದಿಲ್ಲ. ಅದರಲ್ಲಿ ಒಂದು ಉದಾಹರಣೆಗೆ ಈಗ ಏನಿದೆ, ಹೋಳಿಗೆ ಇದೆ ಅಂತ ತಿಳ್ಕೊಬೋಣ. ಏನಿದೆ ಅದ್ರ ಹಿಟ್ಟಿನ ಭಾಗ ಇದೆ, ಸಿಹಿ ಭಾಗ ಇದೆ, ತುಪ್ಪದ ಎಲ್ಲ ಭಾಗ ಸೇರ್ಕೊಂಡ್ಬಿಟ್ಟಿದೆ, ಬೇಳೆ ಎಲ್ಲ ಭಾಗ ಸೇರ್ಕೊಂಡಿದೆ. ಅದನ್ನು ಬಿಡಿಸೋದಕ್ಕೆ ಆಗೋದಿಲ್ಲ ಆ ಸ್ಟೇಜಲ್ಲಿ. ಬಟ್ ಸಿಹಿ ತೊಗೊಂಡ್ರೆ ಇದು ಸಿಹಿ ಇದೆ, ಇದಕ್ಕೆ ಸಕ್ಕರೆ ಗುಣ, ಬೆಲ್ಲದ ಗುಣ ಅಂತ ಹುಡುಕ್ತಾನೆ. ಇದು ಹೀಗಿದೆ, ಇದು ಹಿಟ್ಟಿನ ಗುಣ ಅಂತ ಹೇಳ್ತಾನೆ. ಆ ಟೈಪು ತಮ್ಮ ದೇಹದಲ್ಲಿ ಮಿಕ್ಸ್ ಆಗಿಬಿಟ್ಟಿದೆ ಯಾರೇ ಗುಣಗಳು, ಸಪ್ರೇಟ್ ತೋರ್ಸೋಕ್ಕೆ ಬರೋದಿಲ್ಲ. ಆದರೆ ಇದು ರಿಸಲ್ಟ್ ಮೇಲೆ ತಿಳ್ಕೊಬಹುದು ನಾವು. ಆ ಸಿಹಿ ಇರೋದೆಲ್ಲ ಬೆಲ್ಲದ ಭಾಗ ಅಂತ ಹೇಗೆ ತಿಳ್ಕೊತೇವೋ, ಆ ಇದೆಲ್ಲ ಸತ್ವಗುಣ ಸುಖವಾದ ಭಾಗ ಎಲ್ಲ ಸತ್ವಗುಣದ ಭಾಗ, ಕರ್ಮಾಚರಣೆಯ ಭಾಗ ಎಲ್ಲ ರಜೋಗುಣದ ಭಾಗ, ಸಮಾಧಾದಿಗಳ ಭಾಗವೆಲ್ಲ ತಮೋ ಗುಣದ್ದು ಅಂತೇಳಿ ನಾವು ಅನಲೈಸ್ ಮಾಡ್ತಾ ಹೋಗ್ಬೇಕು. ಅದೇ ಧ್ಯಾನದ ಒಂದು ಪ್ರೋಸೆಸ್. ಗೊತ್ತಾಯ್ತಾ? ಯಾವುದಕ್ಕೆ ದಾರಿ ತಪ್ಪಿತು ಅಂತ ಹುಡುಕ್ತಾರಲ್ಲ, ಅದು ಧ್ಯಾನದ ಪ್ರೋಸೆಸ್. ಇವ್ರು ರಿಪೇರ್ ಮಾಡೋ ಮೆಕ್ಯಾನಿಕ್ ಏನು ಮಾಡ್ತಾನೆ? ಫಸ್ಟು ಯಾಕೆ ಕೆಟ್ಟೋಗಿದೆ ಹುಡುಕ್ತಾನ, ಯಾತಕ್ಕೆ ಎಲ್ಲಿ ಕೆಟ್ಟೋಗಿದ್ರೆ ಹುಡುಕ್ಬಿಟ್ಟು ಆಮೇಲೆ ರಿಪೇರ್ ಮಾಡ್ತಾನೆ. ಹುಡುಕೋದಕ್ಕೆ ಕಾರಣ ಬೇಕು. ತಮೋಗುಣದ ವ್ಯಾಪಾರ ಅಂತ ಗೊತ್ತಾದಾಗ ತಮೋಗುಣಕ್ಕೆ ರೆಮಿಡಿ ಹುಡುಕೊಂಡು ಮಾಡಬೇಕಲ್ಲ. ರಜೋಗುಣದ ವ್ಯಾಪಾರ ಅಂತ ಗೊತ್ತಾದಾಗ ಅದು ರೆಮಿಡಿ ಹುಡುಕಬೇಕು. ಆಗ ನಮಗೆ ಮುಂದೆ ಹೋಗಲಿ ದೇಹ ಬಾಡಿ ಇದೆ, ವೆಹಿಕಲ್ ಇದು. ದೇಹ ಏನಿದು? ವೆಹಿಕಲ್ ಅಷ್ಟೇ. ವೆಹಿಕಲ್ನಲ್ಲಿ ಸರಿಯಾಗಿದ್ದರೆ ಮಾತ್ರ ಏನಾಗುತ್ತದೆ? ನಮ್ಮ ಪರ್ಪಸ್ ಸರ್ವ್ ಆಗುತ್ತೆ. ಸಾಧ ಇಲ್ಲದೆ ಪ್ರಯಾಣ ಮುಂದಕ್ಕೆ ಹೋಗೋದು. ವೈಕುಂಠ ಯಾತ್ರೆಯ ಪ್ರಯಾಣ ಹೋಗಬೇಕಾದ್ರೆ ಸಾಧನ ಶರೀರವಿದು ನೀ ದಯದಿ ಕೊಟ್ಟು ಮೇಂಟೆನೆನ್ಸ್ ಫಸ್ಟ್ ಹೇಳಿದೆ. ದೇಹ ಮೇಂಟೆನ್ಸ್ ಏನ್ರಿ ಯಾವಾಗಲೂ ಅಂತಿರ್ತಾರೆ, ದೇಹ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಅಂತಾರೆ ಕೇಳಿದರೆ ಅಲ್ಲೇ ಬೇಕಿಲ್ಲ. ಅವ್ರು ಮೇಂಟು ಸಾಧನೆ ಮಾಡೋಕ್ಕೆ ಬಂದಿರೋದ್ರಿಂದ ಅಲ್ಲೇ ಬೇಕಾಗತ್ತೆ. ಸುಮ್ಸು ಕೆಡಬಿರುತ್ತೆ, ಸಿಕ್ಕ ನಾನಂತ ಸಿಕ್ಕಲ್ಲಿ ತಿಂತೇನೆ, ಸಿಕ್ಕಲ್ಲಿ ಕುಡಿತೇನಪ್ಪ ಅಂತ ಕೇಳಿದರೆ ಹುಚ್ಚ ಅಂತ ಕರೀತಾರೆ. ದೇಹ ಕೆಡಿಸ್ಕೊಂಡ್ಬಿಟ್ರೆ ಏನು ಸಾಧನೆ ಆಗುತ್ತೆ ನಿನಗೆ? ನಾ ಹೇಳಿಲ್ಲ ಎಷ್ಟೊತ್ತಲ್ಲ, ವೆಹಿಕಲ್ಗೆ ಕ್ಲೀನಾಗಿ ಇಟ್ಕೋತಾರೆ, ಆಮೇಲೆ ಏನು ಮಾಡ್ತಾರೆ, ಅದು ಇಂಥಲ್ಲೇ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಇದನ್ನ ಮಾಡ್ತಾರೆ. ಎಲ್ಲ ಮಿಕ್ಸ್ ಮಾಡಿಬಿಡ್ತಾರೆ ಕೆಲವು ಕಡೆಗೆ, ಕೆಲವು ಪೆಟ್ರೋಲ್ ಭಾಳ ಚೆನ್ನಾಗಿರುತ್ತೆ ಅಲ್ಲೇ ಹಾಕಿಸ್ತಾರೆ. ಪೆಟ್ರೋಲ್ ಆಹಾರ ಸಿಕ್ಕಲ್ಲಿ ತಿಂದು ಹಾಕ್ಬಿಡ್ತಾರೆ. ಅಂದರೆ ದೇಹ ಹೊರಗಿಂದು ನಮಗಿರೋದು, ಆ ವೆಹಿಕಲ್ ಅಲ್ಲಿರೋದು. ಆ ವೆಹಿಕಲ್ಗೆ ಬೆಲೆ ಎಷ್ಟು? ಅದಕ್ಕೆ 1,00,000, 2,00,000, 10,00,000 ಕೋಟಿ ಅಂತ ಇಟ್ಕೊಂಡು. ಇದು 100 ಕೋಟಿ ಗಟ್ಟಲೆ ಬಾಳೋದು ಯಾವುದು? ದೇಹ ಶತಕೋಟಿ ಗಟ್ಟಲೆ ಬಾಳ ದೇಹಕ್ಕೆ ಸಿಕ್ ಸಿಕ್ಕಿದ್ ಹಾಕ್ಬಿಡ್ತಾರೆ. ಅದಕ್ಕೆ ಕೇರ್ ತಗೊಂಡಿದ್ದೆ ತಗೊಂಡಿದ್ದೆ ಹುಚ್ಚಾಬಿಟ್ಟೆ ಹಾಗೆ ನಾಯಿ ಕೇರ್ ತಗೊಳ್ಳು ಅಕ್ಷಿಪ ತಗೊಂಡ್ಬಿಡ್ತಾರೆ. ಆ ಉತ್ತರಾಖಂಡ ಪುಸ್ತಕ ಬರೆದಿದಾರಲ್ಲ ಸೀತಾ ನಾಯಿ ಸಾಕಿದ್ರಂತೂ ಅದು ಬೇರೆ ಸೇರಿಸ್ತಾರೆ ಮತ್ತೆ. ಅದು ಎಂಥ ಜನ ಇದ್ದಾರೆ ಅಂದರೆ ಇವತ್ತಿನ ಎಲ್ಲ ಇವತ್ತಿನ ತಲೆ ತೋಚಿದ್ದೆಲ್ಲ ಸೇರಿಸ್ಬಿಡೋದು ಅದರೊಳಗೆ. ನಾಯಿ ಶಾಸ್ತ್ರ ರಾಮಾಯಣನೇ ಹೇಳುತ್ತೆ ನಾಯಿನೇ ಹೇಳುತ್ತೆ ಒಳಗೆ ಬರಬಾರ್ದು ಅನ್ನೋ ಕತೆ ಬರುತ್ತೆ ಅದರೊಳಗೆ. ಅಂಥದ್ದು ಸೀತಾ ಲವಕುಶ ನಾಯಿ ಸಾಕೊಂಡು ಓಡಾಕೊಂಡಿದ್ದಾರೆ. ಅದು ಇವರಿಗೆಲ್ಲ ಈಗ ಕಲ್ಚರೇ ಇರೋದಿಲ್ಲ, ಆದ್ದರಿಂದ ಅವ್ರು ತಾ ಅವ್ರ ಲೆವೆಲ್ನಲ್ಲಿ ವಿಚಾರ ಮಾಡಿಬಿಟ್ಟು ಪೂರ್ತಿ ಕೆಟ್ಟ ಹಾಳಾಗೋಗ್ತಾರೆ. ಹಾಗಿರಬಾರ್ದು ಇದು ಸ್ಟೇಜ್ ಇದು. ಆ ಅಲ್ಲಲ್ಲ ದೇಹರು ಪಾತ್ರ ಡ್ರೈವರ್ ಮುಖ್ಯ ಮನಸ್ಸು. ಬಟ್ ವೆಹಿಕಲ್ ಸರಿ ಡ್ರೈವರ್ ತಗೊಂಡೇ ಬರ್ತಾನೆ ಪಾಪ. ಡಬ್ಬ ಗಾಡಿ ಡ್ರೈವರ್ ಯಾರಿರ್ತಾರೆ ಅದಕ್ಕೆ ಪಾ ಸಿಕ್ಕ ಸಾರಿ ದಾರಿ ನನ್ನ ನಿಂತು ಕೆಟ್ಟೋಗುತ್ತೆ ಬೇಡ ಅಂತ ಹೇಳ್ತಾರೆ. ಈ ಡರ್ಟಿ ಗಾಡಿ ತೊಗೊಂಡು ನಾನೇನು ಮಾಡಲಿ ಅಂತ ಹೇಳ್ತಾನೆ. ಅವ್ನ ಗಾಡಿ ಗೊತ್ತಾಗ್ಬಿಡುತ್ತೆ ಅವನಿಗೆ, ದೇಹ ಸರಿ ಇಲ್ಲ ಅಂತ ಗೊತ್ತಾಗ್ಬಿಡುತ್ತ. ಅದೇ ರೀತಿನೇ ಅದು ದೇಹ ಸರಿಯಾಗಿರಬೇಕು, ಮನಸ್ಸು ಸರಿ ಇರಬೇಕು. ಗುಡ್ ಡ್ರೈವರ್, ಗುಡ್ ವೆಹಿಕಲ್, ಗುಡ್ ರೋಡ್, ಮೂರು ಸರಿ ಇದ್ರೇನಾಗತ್ತಾಗ ಫಾಸ್ಟೆಸ್ಟ್ ಜರ್ನಿ. ಸೊ ದೇಹ ಸರಿ ಇರಬೇಕು. ಶುಚೀನಾಂ ಶ್ರೀಮತಾಂಗೇಹೇ ಯೋಗ ಭ್ರಷ್ಟೋ ಬೀಜಾಯತೆ. ಆಮೇಲೆ ಪಾತ್ ಸರಿ ಇರ್ಬೋದು, ಭದ್ರ ಸಿದ್ಧಾಂತ ದಾರಿ ಇರ್ಬೋದು ಸರಿ. ಆಮೇಲೆ ಏನು ಬೇಕು ಅದಕ್ಕೆ ಡ್ರೈವರ್ ಎಲ್ಲ ದೇವತೆ ಅನುಗ್ರಹ ನಮಗೆ ಬಂದುಬಿಟ್ರೆ ಫಸ್ಟ್ ಕ್ಲಾಸ್ ಆಗಿರೋದು. ಒಂದು ಮಿಸ್ ಆದರೆ ಏನಾಯ್ತು ಅಲ್ಲಿಗೆ ಮುಗಿದು ಒಳ್ಳೆಯ ಡಲ್ಟಿ ದೇಹ, ಮಡ್ ರೋಡು, ಕೊನೆಗೆ ಬರೀ ರಿಪೇರ್ ಗಾಡಿ ಅದು. ಒಂದು ಕಿಲೋಮೀಟರ್ ನಿಂತೋತಾರೆ ಅರ್ಥ. ಅಂತಕೊಂಡು ಏನು ಮಾಡಿ ಯಾವ ಯಾತ್ರೆ ಮಾಡ್ತು, ಬದ್ರಿಗೆ ಹಾಕ್ಕೊಂಡು ಅವ್ರಿಗೆ ಗತಿಯಾರಾಗಬೇಕು ಅದಕ್ಕೆ. ಅಂಥ ಯಾತ್ರೆಯಿಂದ ಬದ್ರಿಗೆ ಅರ್ಧ ದಾರಿಯಲ್ಲಿ ಹೋಗಿಬಿಟ್ರೆ ಬುದ್ಧ ಸಾಧ್ಯ ಇದೆಯಾ? ಬಿದ್ದೋಗ್ಬಿಡ್ತಾನೆ. ನಿನ್ನೊಂದು ಯಾವುದೋ ಬಸ್ ಬಿದ್ದಿದೆ ಅಂತ ಹಾಕಿದಾನೆ ಪಾಪ. ಬಸ್ ಇರೋರೆಲ್ಲ ಹೋಗ್ಬಿಡ್ತಾರೆ. ಅದರ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅವನಲ್ಲ, ಅವ್ರು ಎಂಟೈರ್ ಭಾವನೆ ನಂಬಿಕೊಂಡವರೆಲ್ಲ ಹಾಳಾಗಿಬಿಡ್ತಾರೆ. ಆದ್ದರಿಂದ ದೇಹ ವೆಹಿಕಲ್ಲು ಸರಿಯಾಗಿ ಮೇಂಟೈನ್ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೆಟ್ಟೋಗ್ಬಿಡೋದು. ಆ ಹಿಂದಿನ ಕಾಲದ ಜನ ಅದು ಯಾವಾಗ ಮೇಂಟೈನ್ ಮಾಡೋಕ್ಕೆ ಕಾರಣ ಬಿಟ್ಬಿಡ್ತಿದ್ರು ದೇಹ ಅಷ್ಟೇ ಹೊರತು. ಶರಭಂಗರ ಕಥೆ ಬಂತಲ್ಲ, ಪೂರ್ತಿ ಹಳೆಯದಾಗಿರುತ್ತೆ ಗಾಡಿ. ಏನು ಮಾಡ್ತಾರೆ ಅದನ್ನು ಡಿಸ್ಕಾರ್ಡ್ ಮಾಡಿಬಿಡ್ತಾರೆ, ಅದನ್ನು ಸ್ಕ್ರ್ಯಾಪ್ ವ್ಯಾಲ್ಯೂ. ಅದಕ್ಕೆ ಅಷ್ಟೇ ಆ ಸ್ಥಿತಿಯವರು ಸಾಧನೆ ಮಾಡಬೇಕು. ಅಲ್ಲಿ ನಾಳೆ ದಿವಸ ಮುಂದಿನ ಭಾಗ. ಈಗ ಹಾಂ ಅದಕ್ಕೇನೆ ಬ್ರಾಹ್ಮಣ ದೇಹದಲ್ಲಿ ಸತ್ವಗುಣ ಡಾಮಿನೇಟ್ ಆಗಿರುತ್ತೆ. ಅದು ಜ್ಞಾನ ಕಾರ್ಯ ಮಾಡ ಪ್ರಶಸ್ತವಾದ ದೇಹ. ಅದು ಯತಿಗಳಾದಾಗ ಇನ್ನೂ ಸತ್ವಗುಣ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಪೀಠಾಧೀಶರು ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ. ಯಾಕೆ ಪ್ರತಿಮೆ ಮುಟ್ಟೋದು ಎಲ್ಲ ಮಾಡೋದ್ರಿಂದ ಇನ್ನೂ ಜಾಸ್ತಿ ಆಗಿ ಶುರುವಾಗುತ್ತೆ. ಅರ್ಥ ಆಯ್ತಾ? ಆ ಯಾವ್ದು ನಾಳೆ ನಾಳೆ ಪಾಠ ಇರೋದೇ ಇಲ್ಲ. ಸೇಮ್ ಇದಾಗುತ್ತಲ್ಲ, ನಾಳೆ ಪಾಠ ಇರೋದಿಲ್ಲ. ನಾಡಿದ್ ಮಾಮೂಲಾಗಿರುತ್ತೆ, ನಾಡಿದ್ ಮಾಮೂಲು. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋವಾ.